ಆಕ್ಚುಲಿ ಹೇಳೋದಾದ್ರೆ ನಿಜವಾಗಿ ಹೇಳೋದಾದ್ರೆ ಅವರು ಅವರ ಭೇಟಿ ಆಗಿದ್ದು ಅದು ಮೊದಲನೇ ಸಾರಿ ಅಲ್ಲ. ಅವರು ಪ್ರಭುಪಾದ ಆಮೇಲೆ ನಾರಾಯಣ್ ಮಹಾರಾಜರು ಅವರು ಗೋಲೋಕದಲ್ಲಿ ಮೊದಲನೇ ಅವರಿಗೆ ಪರಿಚಯ ಆಗಿತ್ತು. ನಮಗೆ ಈಗ ಈ ನರಲೀಲಾದಲ್ಲಿ ಅವರು ಸುಮ್ಮನೆ 46 ಕಲ್ಕಟ್ಟದಲ್ಲಿ ಸುಮ್ಮನೆ ನಮಗೆ ತಿಳಿಸೋದಕ್ಕೋಸ್ಕರ ಆ ಥರ ಭೇಟಿಯಾಗಿತ್ತು. ಅದರಿಂದ ಆಮೇಲೆ ಅವರ ಸ್ನೇಹಿತ ಅವರ ಎಷ್ಟು ಗೂಢವಾಗಿತ್ತು ಅಂದರೆ ಅವರು ಅಮೇರಿಕಾದಲ್ಲಿ ಹೋದ ಮೇಲೆ ಕೂಡ ಸಾಕಷ್ಟು ಕರೆಸ್ಪಾಂಡೆನ್ಸ್ ಇಟ್ಕೊಂಡೆ, ಪತ್ರಗಳೆಲ್ಲ ಬರೀತಿದ್ರು ಅವರು, ತುಂಬ ಪತ್ರಗಳೆಲ್ಲ ಬರೆದಿದೆ ನಮ್ಮಲ್ಲೂ ಬುಕ್ಸ್ ಇಲ್ಲ ಅದು. ಆಮೇಲೆ ಅವರಿಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದು ತಬಲಾ ಮೃದಂಗ ಅವೆಲ್ಲ ಕಳಿಸಿದ್ದಾರೆ. ಆಮೇಲೆ ಯಾವಾಗಲೂ ಅವ್ರ ಹತ್ರ ಸಂಪರ್ಕ ಇಟ್ಕೊಂಡಿದ್ದರು. ಆಮೇಲೆ ಅವರು ನಿತ್ಯಲೀಲ ಆದಮೇಲೆ ಪ್ರಭುಪಾದ ಅವರಿಗೆ ಸಾಕ್ಷಾತ್ ಅವರಿಗೆ ಸಮಾಧಿ ಕೊಟ್ಟವರು ನಮ್ಮ ನಾರಾಯಣ ಅವರು. ಸೊ ಹಾಗನ್ಸುತ್ತೆ ಅವರ ಅವ್ರಿಗೆ ಎಷ್ಟು ಪ್ರೇಮ ಆಯಿತು ಅಂತ ಅವ್ರ ಬಗ್ಗೆ, ಅಷ್ಟೊಂದು ಪ್ರೇಮ ಆಯಿತು. ಆಮೇಲೆ ಈಗ ಗುರುಗಳು 1996 ಪ್ರಭುಪಾದ ಅವರು ನಿತ್ಯಲೀಲ ಪ್ರವೇಶ ಆಗ ಮುಂಚೆ ಇವ್ರಿಗೊಂದು ಆದೇಶ ಕೊಟ್ಟಿದ್ರು ಏನಂದರೆ ನಮ್ಮ ಶಿಷ್ಯರಿಗೆ ತಾವು ಶಿಕ್ಷೆ ಕೊಡಬೇಕು ಅಂತ. ನಮ್ಮ ಎಲ್ಲ ಶಿಷ್ಯರಿಗೂ ಏಷ್ಯಾದಂತ ಪ್ರಪಂಚದಂತ ಅವರಿಗೆಲ್ಲರಿಗೂ ಶಿಕ್ಷೆ ಕೊಡಬೇಕು ಅಂತೇಳಿ ಅವ್ರನ್ನ ತುಂಬ ವಿನಂತಿಸ್ಕೊಂಡಿದ್ರು ಅವ್ರ ನಿತ್ಯಲೀಲ ಆಗ್ಬೇಕಂತ. ಅದಕ್ಕೋಸ್ಕರನೇ ಅವರ ಅವರ ಆ ಥರ ಅವ್ರು ಹೇಳಿದ್ದ ಆರ್ಡರ್ನ ಪಾಲನೆ ಮಾಡೋದಕ್ಕೋಸ್ಕರ ನಮ್ಮ ಗುರುಗಳು ನಾರಾಯಣ ಮಹಾರಾಜರು ಈಗ 22 ವಿಶ್ವಾದ್ಯಂತ 22 ಈ ವಯಸ್ಸಿನಲ್ಲೂ ಅವರು ಅಷ್ಟು ತಿರುಗಾಡಿ ಅಷ್ಟೆಲ್ಲ ತೊಂದರೆ ಆದ್ರೂ ತಿರುಗಾಡಿ ಅವ್ರಿಗೆಲ್ಲ ಪ್ರಚಾರ ಮಾಡಿ ಅವ್ರನ್ನ ಭಕ್ತಿನ ಉದ್ಧಾರ ಮಾಡಿದ್ದಾರೆ. ಅದು ನಾನೇ ಒಂದು ಎಕ್ಸಾಂಪಲ್ ಕೇಳೋದು. ನನ್ನ ಜೀವನದಲ್ಲೇ ನಾನು ಮೊದಲು ಇಸ್ಕಾನ್ ಜಾಯಿನ್ ಆಗಿದ್ರು ಅಲ್ಲಿ ತುಂಬ ಕಷ್ಟ ಆಗಿದ್ದು ನನಗೆ. ನಮ್ಮ ಗುರು ಭೇಟಿ ಆದಮೇಲೆ ನಮ್ಮ ಜೀವನ ಹೇಳ್ಬೋದು ಉದ್ಧಾರ ಮಾಡಿದ್ದಾರೆ. ಅದೇ ಥರನೇ ಇಲ್ಲಿರೋ ಎಷ್ಟೋ ಜನಗಳಿಗೆಲ್ಲ ಅವರು ಅವರೇ ಸಾಕ್ಷಿ ಇಲ್ಲಿರೋರೆಲ್ಲ. ಅದೇ ಥರನೇ ಇವರು ಸುಮಾರು 100 ಬುಕ್ಸ್ ಬಗ್ಗೆ 100 ಪುಸ್ತಕಗಳನ್ನು ಹಿಂದಿನಲ್ಲಿ ಮಾಡ್ಯಾರ ಬಾಂಗ್ಲಾದಿಂದ. ದೈವ ಧರ್ಮನ 108 ಸಾರಿ ಹೋಗಿ ಅದನ್ನು ಅದು ತುಂಬ ದೈವ ಧರ್ಮದಲ್ಲಿ ಭಕ್ತಿನ ತಾಪುರ ಹೇಳಿದ್ದಾರೆ. ದೈವ ಧರ್ಮ ಪಟೇಸೆ ಶುದ್ಧ ಭಕ್ತಿ ಹೋಯ್, ದೈವ ಧರ್ಮ ನ ಪಡೀಲೇ ಗಬು ಭಕ್ತಿ ಹೋಯ್. ಆಮೇಲೆ ನಮ್ಮ ಪ್ರಚಾರದ ಬಗ್ಗೆ ಜೀವ ಕಬ್ಬು ಜಡಮಯ್ ಹರಿ ಕಬ್ಬು ನಾಯ್ ಹರಿಸಾರ ಜೀವ ಚಿಂತ ಸಿದ್ಧಾಂತನ ನಮ್ಮ ಗುರುಗಳು ವಿಶ್ವ ವ್ಯಾಪಿ ಈಗಲೂ ಪ್ರಚಾರ ಮಾಡ್ತಿದ್ದಾರೆ. ಆಮೇಲೆ ಬೆಂಗಳೂರಿಗೂ ಬಂದಿದ್ದಾರೆ. ಬೆಂಗಳೂರಿಗೂ ಬಂದು ಇದು ಬೆಂಗಳೂರು ಬರೋ ಏನಂದರೆ ನಮ್ಮ ಗುರು ಪರಂಪರಾದ ಈಗ ಗುರು ಅಂದರೆ ಅವರಲ್ಲಿ ಎಲ್ಲ ಪರಂಪರೂ ಇರ್ತಾರೆ. ಪರಂಪರ ಕೃಷ್ಣಯ್ಯ ನಾಯ್ಡು, ನಮ್ಮ ಚೈತನ್ಯ ಮಹಾಪ್ರಭು, ಮಾಧವಯ್ಯ ಚೈತನ್ಯ ಮಹಾಪ್ರಭು, ಗೋಸ್ವಾಮಿಗಳು, ಆಮೇಲೆ ಭಕ್ತಿ ವಿನೋದ್, ಭಕ್ತಿ ಸಿದ್ಧಾಂತ ಮಹಾರಾಜ್, ಭಕ್ತಿ ಪ್ರಜ್ಞೆ ಕೇಶವ ಮಹಾರಾಜ್, ಭಕ್ತಿ ಸ್ವಾಮಿ ಮಹಾರಾಜ್, ಆಮೇಲೆ ಇವರೆಲ್ಲ ಇವರಲ್ಲಿ ಉಪಸ್ಥಿತರಾಗಿದ್ದಾರೆ, ಸಾಕ್ಷಾತ್ ಉಪಸ್ಥಿತರಾಗಿದ್ದಾರೆ. ಆಮೇಲೆ ಇದು ನಮ್ಮ ಸೌಭಾಗ್ಯ, ಇದನ್ನು ಸೌಭಾಗ್ಯ ಅಂತ ಪರಮ ಗುರುಗಳನ್ನ ನಾವು ಶಾಸ್ತ್ರದಲ್ಲಿ ಹೇಳ್ತಾರೆ. ಒಂದು ನವಮಾತ್ರ ಶಾಸ್ತ್ರ ನವಮಾತ್ರ ಸಾಧಸಂಗ ಸರ್ವಸಿದ್ಧಿ ನೋಡಿ ಅಂತ ಅವರ ದರ್ಶನ ಆಯ್ತು ಅಂದರೆ, ಒಂದು ಕ್ಷಣ ದರ್ಶನ ಆಯ್ತು ಅಂದರೆ ನಮ್ಮ ಜೀವನ ಎಲ್ಲ ಸಾರ್ಥಕ ಆಗುತ್ತೆ. ಅದಕ್ಕೋಸ್ಕರ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಅವರು ಈಗ ವಿಶ್ವದಲ್ಲಿ ಕೂಡ ಯೂಸ್ಟನ್ನಲ್ಲಿ ಆಮೇಲೆ ಕ್ಯಾಲಿಫೋರ್ನಿಯಾ ಅಲ್ಲೆಲ್ಲನೂ ಆಮೇಲೆ ಲಂಡನ್ನಲ್ಲೂ ಕೂಡ ಅವ್ರಿಗೆ ಆನರರಿ ಸಿಟಿಸನ್ ಆಗಿ ಅಷ್ಟು ಅವರಿಗೆ ಆನರ್ ಮಾಡಿ ಅಲ್ಲಿ ಪಾಶ್ಚಾತ್ಯ ದೇಶದವರನ್ನು ಅವರು ತುಂಬ ಕೊಂಡಾಡಿದ್ದಾರೆ. ಯಾಕಂದರೆ ಅವರು ಸಾವಿರಾರು ಲಕ್ಷಾಂತರ ಜನಗಳ ಜೀವನ ಬದಲಿ ಮಾಡಿ. ಇದು ನೀವು ಇಂದಿನ ಕೆಲವು ಜನ ವೃಂದಾವನಿಗೆ ಬಂದಿರ್ಬೋದು ಅಥವಾ ನವದ್ವೀಪ್ ಬಂದಿರ್ಬೋದು, ಹಾಗೆ ಅವ್ರ ಜೊತೆ ನವದ್ವೀಪ್ ಪರಿಕ್ರಮ ವೃಂದಾವನ ಪರಿಕ್ರಮ ಅಂದ್ಕೊಂಡು ಸಾವಿರಾರು ಜನ ಅವರು ಬರ್ತಾರೆ. ಆವಾಗ ಅವ್ರು ನೋಡಿದ್ರೆ ಅವಾಗ ಗೊತ್ತಾಗುತ್ತೆ. ಆಮೇಲೆ ಚೆನ್ನೈನಲ್ಲೂ ಆಮೇಲೆ ಇಷ್ಟು ಎಲ್ಲರಲ್ಲೂ ನೋಡಿದ್ರು ಸಾವಿರಾರು ಜನ ಅವನ್ನ ಅನುಸರಿಸುತ್ತಿದ್ದ. ಆದ್ದರಿಂದ ಇದು ನಮ್ಮ ಬಹಳವಾದ ಅತ್ಯಂತ ಒಳ್ಳೆ ದಿನ ಇದು. ಯಾಕಂದ್ರೆ ನಮ್ಮ ಜೀವನದಲ್ಲಿ ಅಂಥ ಸೌಭಾಗ್ಯ ಇನ್ನೇನು ಸಿಗುತ್ತೆ ಅಂತ ಹೇಳೋದು ಕಷ್ಟ. ಇನ್ನೇನು ಆಮೇಲೆ ಇವರು ಇನ್ನೂ ನಾಳೆ ನಾಳೆ ಇವ್ರಿಗೆ ಇರ್ತಾರೆ. ಆಮೇಲೆ ಇಲ್ಲಿ ನಿಮಗೆ ಇಚ್ಛೆ ಇರೋರಿಗೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಅವರು ನಿಮಗೆ ಉತ್ತರಿಸುತ್ತಾರೆ. ಆಮೇಲೆ ನಿಮಗೆ ಇನ್ನೇನಾದರೂ ಇದು ಮುಂದುವರಿಬೇಕು ಅಂತಿದ್ರೆ ಭಕ್ತಿನಲ್ಲಿ ಮುಂದುವರಿಬೇಕು ಅನ್ನೋ ಅಭಿಲಾಷೆ ಇದ್ದರೆ ಅದಕ್ಕೆಲ್ಲ ಸಹಾಯ ಮಾಡ್ತಾರೆ. ನಾನು ಇಷ್ಟು ಹೇಳ್ಬಿಟ್ಟು ನಾನು ಅವ್ರನ್ನ ವಿನಂತಿಸ್ಕೊಡ್ತೀನಿ. ಸಾರಿ ಸಾರಿ ಬಾರಿ ಬಾರಿ ವಿನಂತಿಸ್ಕೊಡ್ತೀನಿ. ನಾನು ಸ್ವಲ್ಪ ಭಕ್ತಿ ಬಗ್ಗೆ ಸ್ವಲ್ಪ ಶಿಕ್ಷೆ ಕೊಡಲಿ ಅಂತ ಹೇಳ್ಬಿಟ್ಟು
ಓಂ ಅಜ್ಞಾನದಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಗುರವೇ ಗೌರಚಂದ್ರಾಯ ರಾಧಿಕಾಯ ತದಾಲಯ ಕೃಷ್ಣಾಯ ಕೃಷ್ಣಭಕ್ತಾಯ ತದ್ಭಕ್ತಾಯ ನಮೋ ನಮಃ. ಫಸ್ಟ್ ಆಫ್ ಆಲ್ ಆಫರ್ ಮೈ ಹಂಬಲ್ ಒಬೆಸನ್ಸಸ್ ಅಟ್ ದಿ ಲೋಟಸ್ ಫೀಟ್ ಆಫ್ ಪರಮ ಆಧ್ಯಾತ್ಮ ಮೈ ಗುರು ಪಾದ ಪದ್ಮ ಓಂ ವಿಷ್ಣು ಪಾದ ಶಿಷ್ಯ ಮತ್ ಭಕ್ತಿ ವೇದಾಂತ ನಾರಾಯಣ ಗೋಸ್ವಾಮಿ ಮಹಾರಾಜ್. ಆ್ಯಂಡ್ ಸಿಮಿಲರ್ಲಿ ಆಫರ್ ಮೈ ಹಂಬಲ್ ಒಬೆಸನ್ಸಸ್ ಅಟ್ ದ ಲೋಟಸ್ ಫೀಟ್ ಆಫ್ ಜಗದ್ಗುರು ಎ ಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ್ ಆ್ಯಂಡ್ ಆಲ್ ದ ರೂಪಾನಗ ಗುರು ವರ್ಗ ಆ್ಯಂಡ್ ಆಲ್ ದ ಅಸೆಂಬಲ್ ಸನ್ಯಾಸಿಗಣ್ ತ್ರಿದಂಡಿ ಪಾದಗಣ್ ಆ್ಯಂಡ್ ವೈಷ್ಣವಾಸ್ ಆ್ಯಂಡ್ ವೈಷ್ಣವೀಸ್. ಟುಡೇ ಇಸ್ ವೆರಿ ಆಸ್ಪಿಷಿಯಸ್ ಅಕೇಜನ್ ಬಿಕಾಸ್ ವಿ ಬಿನ್ ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ ಗುರುಕೃಷ್ಣ ಪ್ರಸಾದಿ ಪಾಯ ಭಕ್ತಿ ಲತಾ ಬೀಜ. ವಿ ಬಿನ್ ವಾಂಡ್ರಿಂಗ್ ಇನ್ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಸ್ಪಿಷೀಸ್ ಆ್ಯಂಡ್ ವಿ ಹ್ಯಾವ್ ರಿಸೀವ್ಡ್ ದಿಸ್ ಹ್ಯೂಮನ್ ಫಾರ್ಮ್ ಆಫ್ ಲೈಫ್. ದಿಸ್ ಇಸ್ ದ ಕಾಸ್ಲೆಸ್ ಮರ್ಸಿ ಆಫ್ ಭಗವಾನ್ ಶ್ರೀಕೃಷ್ಣ ಅಪಾನ್ ಅಸ್. ಆ್ಯಂಡ್ ಮೋರ್ ಓವರ್ ವಿ ಹ್ಯಾವ್ ರಿಸೀವ್ಡ್ ಬರ್ತ್ ಆರ್ ರೆಸಿಡೆನ್ಸ್ ಇನ್ ದ ಲ್ಯಾಂಡ್ ಆಫ್ ಇಂಡಿಯಾ. ಭಾರತ ಭೂಮಿತೆ ಹೈಲ ಮನುಷ್ಯ ಜನ್ಮ ಜಾರ್ ಜನ್ಮ ಸಾರ್ಥಕ ಕರಿ ಪರೋಪಕಾರ. ಸೊ ಇನ್ ದಿಸ್ ಹ್ಯೂಮನ್ ಫಾರ್ಮ್ ಆಫ್ ಲೈಫ್ ಅವರ್ ಬೆಸ್ಟ್ ಬೆನಿಫಿಟ್ ಈಸ್ ಇನ್ ಅಸೋಸಿಯೇಟಿಂಗ್ ವಿತ್ ಅ ವೆರಿ ಹೈ ಕ್ಲಾಸ್ ಆಫ್ ಅ ವೈಷ್ಣವ. ಉತ್ತಮ ಮಹಾಭಾಗವತ್ ಸಚ್ ಅವರ್ ಗುರುಪಾದ ಪದ್ಮ ಅಪಿಯರ್ಡ್ ಇನ್ ದಿಸ್ ವರ್ಲ್ಡ್ ಇನ್ 1921 ಇನ್ ಆನ್ ಮೌನಿ ಅಮಾವಾಸ್ಯ ಡೇ ಇನ್ ದ ಬಕ್ಸರ್ ಡಿಸ್ಟ್ರಿಕ್ಟ್ ಆಫ್ ಬಿಹಾರ್. ಹಿ ಅಪಿಯರ್ಡ್ ಆನ್ ಅಮಾವಾಸ್ಯ ಡೇ. ವೈ ಡಿಡ್ ಸಚ್ ಎ ಗ್ರೇಟ್ ಪರ್ಸನಾಲಿಟಿ ಅಪಿಯರ್ ಆನ್ ದ ಅಮಾವಾಸ್ಯ ಡೇ? ಬಿಕಾಸ್ ಅಮಾವಾಸ್ಯ ಈಸ್ ನೋ ಮೂನ್ ಇನ್ ದ ಸ್ಕಾಯ್. ಸೊ ಅವರ್ ಲೈಫ್ ವಿದೌಟ್ ದ ಅಸೋಸಿಯೇಷನ್ ಆಫ್ ಅ ಮಹಾಭಾಗವತ್ ಡಿವೋಟಿ ಇಸ್ ಲೈಕ್ ಅಮಾವಾಸ್ಯ. ಇಟ್ಸ್ ಲೈಕ್ ಅ ನ್ಯೂ ಮೂನ್ ಡೇ. ದೇರ್ ಇಸ್ ಓನ್ಲಿ ಡಾರ್ಕ್ನೆಸ್. ಬಟ್ ಶ್ರೀಲ ಗುರುದೇವ್ ಅಪಿಯರ್ಡ್ ಆಸ್ ಅ ಬ್ಯೂಟಿಫುಲ್ ಮೂನ್. ನಿತಾಯ ಪದ ಕಮಲ ಕೋಟಿ ಚಂದ್ರ ಸುಶೀತಲ ಏ ಛಾಯಾಯ ಜಗತ್ ಜುಡಾಯ ಹೇಮ ನಿತಾಯ ಗಿರೇ ಭಾಯಿ ರಾಧಾಕೃಷ್ಣ ಪಾಯಿತೆ ನಾಯಿ ಧೀರಕರಿ ಧರಡ ನಿತಾಯ ಪಾಯ. ಸೊ ವಿ ಶುಡ್ ಕ್ಯಾಚ್ ಹೋಲ್ಡ್ ಆಫ್ ಲೋಟಸ್ ಫೀಟ್ ಆಫ್ ನಿತ್ಯಾನಂದ ಪ್ರಭು. ಆ್ಯಂಡ್ ನಿತ್ಯಾನಂದ ಪ್ರಭುಸ್ ಪ್ರಕಾಶ್ ಅವರ್ ಗುರುಪಾದ ಪದ್ಮ ಅಪಿಯರ್ಡ್ ಇನ್ ದಿಸ್ ವರ್ಲ್ಡ್ ಆಸ್ ಅ ಬ್ಯೂಟಿಫುಲ್ ಮೂನ್ ಆನ್ ದ ಡೇ ಆಫ್ ಅಮಾವಾಸ್ಯ. ಹಿ ಆಲ್ಸೋ ಅಪಿಯರ್ಡ್ ಇನ್ ದಿಸ್ ಲ್ಯಾಂಡ್ ಆಫ್ ಬಿಹಾರ್ ವೇರ್ ಅಹಲ್ಯ ವಾಸ್ ಡಿಲಿವರ್ಡ್ ಬೈ ಶ್ರೀ ರಾಮಚಂದ್ರ. ಅಹಲ್ಯ ವಾಸ್ ಕರ್ಸ್ ಬೈ ಗೌತಮ ಋಷಿ ದಟ್ ಇನ್ ತ್ರೇತಾ ಯುಗ್ ವೆನ್ ಲಾರ್ಡ್ ರಾಮಚಂದ್ರ ವುಡ್ ಕಮ್ ದೆನ್ ದಟ್ ಟೈಮ್ ಲಾರ್ಡ್ ರಾಮಚಂದ್ರ ವುಡ್ ಟಚ್ ಆ್ಯಂಡ್ ಬೈ ಹಿಸ್ ಫುಡ್ ಡಸ್ಟ್ ಯು ವುಡ್ ಬಿ ಡಿಲಿವರ್ಡ್. ಸೊ ಇನ್ ದ ಡ್ಯೂ ಟು lack of Mahabhagavata association and due to lack of bhakti, I have become like a dead stone, like Ahalya had become. Practically no consciousness and no Krishna consciousness. So a person without Krishna consciousness is as good as a stone. So Srila Gurudev, because he is the Ashraya Bhagavan, he is, has the, all the qualities of Vishaya Bhagavan. He is as good as Sakshat Dharitvena Samasta Shastrai Ukta Satava Vyateva Sarvi. He is directly the Ashraya Hari and he has all the qualities, beautiful qualities which Krishna has. So when he gives the dust from his lotus feet on our head, Bhakta Pada Duliyara Bhakta Pada Jala Bhakta Bhukta Vashesha Tina Mahabala, there is so much immense power in the dust of the lotus feet of Srila Gurudev that it will increase our consciousness and make us understand what Radha Krishna, what is Vrindavan Dham, what is Navadvip Dham, what is Chaitanya Mahaprabhu, what is Nityananda Prabhu. Everything can be understood by the causeless mercy of a Mahabhagavat Vaishnava. So Srila Gurudev actually met his Aradhyatam Param Gurudev Pada Padma Nitala Pravishtam Vishnupa Shishimad Bhakti Pragyan Keshav Goswami Maharaj. Param Gurudev was a very beloved disciple of Srila Bhakti Siddhanta Saraswati Prabhupada. Srila Bhakti Siddhanta Saraswati Prabhupada actually predicted that Srila Bhakti Pragyan Keshav Goswami Maharaj would do everything. One time someone came, the relative of Srila Bhakti Pragyan Keshav Maharaj came and asked Param Gurudev, Srila Prabhupada, you are saying we will have so many temples, we will preach all over India, we will distribute so many books, who will do all these tasks? Then Srila Bhakti Siddhanta Saraswati Prabhupada said, this Vinod Bihari Brahmachari, the name before sannyas of Param Gurudev, said he will do everything. And Param Gurudev was very exalted scholar and a great devotee of Lord Shri Krishna. So Srila A.C. Bhaktivedanta Swami Prabhupada, actually on the disappearance of Param Gurudev, Srila Bhakti Pragyan Keshav Maharaj, he actually in Seattle, he had a meeting and he called all his disciples and he said, today my sannyas guru, my beloved god brother and my sannyas guru has disappeared. So we should write an offering for him. And then he wrote exactly the same shloka which Srila Raghunath Das Goswami Pad has written in Vilapa Kusumanjali for Srila Sanatan Goswami. Vairagiyo Bhakti Rasam Prayatni Rapayan Mam Anavipsa Mandam Krupam Budhirya Paradukha Dukhi Srila Bhakti Pragyan Keshav Goswami Ashrayami. He replaced the name Sanatan Goswami by Srila Bhakti Pragyan Keshav Goswami, giving us an indication that Srila Bhakti Pragyan Keshav Goswami Maharaj is qualitatively on the same level as Srila Sanatan Goswami. There is no difference. Our Guru Parampara is made of the topmost, high class, exalted, eternal associates of Radha Krishna. So Srila Gurudev, along with his two senior god brothers, Om Vishnupad, Nitala Pravishtam Vishnupad, Shishimar Bhaktivedanta Vaman Goswami Maharaj, and Nitala Pravishtam Vishnupad, Bhaktivedanta Trivikram Goswami Maharaj, accepted the renounced order of life from his Gurudev. Later on, A.C. Bhaktivedanta Swami Prabhupada actually also accepted the sannyas order of life from Srila Gurudev's Gurudev, Param Gurudev. And A.C. Bhaktivedanta Swami Prabhupada, he is actually paradukha dukhi. His heart is always melting because of the distress of other people. Vaishnavas, they have no distress of their own. Guru Varga have no distress of their own. They are always absorbed in the meditation on Radha Krishna's pastimes. However, their only distress is our distress. How the conditioned jivas will be delivered? So Srila Prabhupada decided to go to the western countries. That time our Gurudev was very much inclined to help him. And Srila Prabhupada from America, he sent more than 300 letters to our Gurudev and always asking him for different types of help, such as his books, by he has translated the beautiful Bhaktivedanta purports. Those books, the reference books, were sent by our Gurudev by ship. Also the Murdanga, Peda from Mathura, Kartals, and time to time different types of help. Especially when Srila Bhaktivedanta Swami Prabhupada came back from America for the first time, our Gurudev was the only person to greet him on the airport. Our Gurudev actually says that Srila A.C. Bhaktivedanta Swami Prabhupada is my Shiksha Guru. the Shiksha Guru and Diksha Guru, there is absolutely no difference. They are on the same level. We should know that Diksha Guru and Shiksha Guru are Roop and Swarup of Shri Krishna. We should not make any difference between Guru and Krishna. We should know that when Krishna's heart melts, he sends us a pure bona fide Guru. So Srila Gurudev has, when Srila Prabhupada was about to disappear, he is manifesting his Antalila. Actually, Vaishnava's body is Chinmay. There cannot be any transformation. However, for bewildering the conditioned jivas, they manifest Leela. So, in that Leela, he called Srila Gurudev and said, I have collected so many disciples from all over the world, from Western countries, and you should help them. Because Srila Prabhupada had so much great confidence in our Gurudev, his ability, and he had personally experienced for having more than 30 years of association that how high class of a Vaishnava Srila Gurudev was. And Srila Gurudev promised him that I will do my best to help your disciples. If anyone comes to me, my doors will always be open. Srila Gurudev also yesterday in the conversation, he said, yes, my doors are open for everyone, not just for my disciples, but for anyone who says that I have love and affection for Bhaktivedanta Swami Prabhupada, my doors are always open for him. Srila Gurudev has translated and edited, compiled more than 100 books. Srila Gurudev was assigned the task to become the editor-in-chief of Bhagavat Patrika, the Hindi newsletter and magazine published by the Keshavji Gaudiya Math. So, Param Gurudev had so much confidence in the abilities of Srila Gurudev. Srila Gurudev translated with great effort from Bengali into the Hindi language Jaiva Dharma. Jaiva Dharma is such an excellent book that all the Vedas, Puranas, Upanishads, Srimad Bhagavatam, Bhagavad Gita, Vedanta Sutra, all the essence, Gurudev says in Hindi language, Gagar Me Sagar, that the essence of all the books is present in Jaiva Dharma. So Srila Gurudev's, one of the biggest contribution has been to give us Jaiva Dharma of Srila Bhaktivinoda Thakur. And now it has been beautifully translated in the English language, and very soon it will also be released in Kannada language. Srila Gurudev has personally attended and managed more than 50 Brajamandal Parikramas in the month of Kartik, the Urja Vrat. Srila Gurudev has attended and managed more than 50 Navadvip Parikramas, guiding thousands and thousands of devotees, giving them beautiful classes on the Leela Sthalis of Sri Chaitanya Mahaprabhu and Sri Radha Krishna. Also in the month of Purushottam, in the Adhik Mas, Srila Gurudev has also led many Parikramas to the Purushottam Dham. He has done tremendous work for renovating and maintaining the holy places and Leela Sthalis of Brajamandal. And Brajavasis are in so much love with him that they honored him with the title Jugacharya, the Acharya for this age. For the entire millennium, he is given the title as the Acharya. He is also honored by the city of Houston and Birmingham. Even the Western people, they were amazed by his scholarship and his purity of his heart. He has received the association of Bhaktivedanta Swami Prabhupada, Om Vishnupad Bhakti Rakshak Siddhardeva Goswami Maharaj, and so many Bhakti Pramod Puri Goswami Maharaj, Pujapad Shruti Maharaj, Bhakti Vilas Tirtha Maharaj. He has associated with many senior devotees of and disciples of Srila Bhaktivedanta Swami, Bhakti Siddhanta Saraswati Prabhupada, and he has personally heard the Harikatha emanating from their lotus mouth. So, sadhu means sadhayati sadhanoti iti sadhu, that one who personally achieves the ultimate goal, Krishna, and he also helps other achieve the goal of our life, Krishna, that person is known as sadhu. So, very difficult. Sadhu sanga, sarva shastra kahe, lava matra sadhu sanga, sarva siddhi hai. If you want all perfections, then we should approach sadhu.
Thank you. Very good.
Hare Krishna.
Some Hari Katha, Krishna Katha.
ॐ अज्ञानतिमिरन्धस्य ज्ञानजनाशलाकाय चक्षुर्मिलितां येन तस्मै श्रीगुर्वे नमः गुरवे गुरुचन्द्राय हरिकाये तदालये कृष्णाय कृष्णभक्ताय तद्भक्ताय नमो नमः. So you've heard very wonderful glorification of our beloved Gurudev, Sri Srimad Bhaktivedanta Narayana Goswami Maharaj. Why he's here, his history, his relationship with my Gurudev, Sri Srimad Bhaktivedanta Swami Prabhupada. But there's something that everybody should know. Everybody's here. I think almost everybody here I've seen at one time or another. And I know from talking with you and seeing you time to time that everybody is looking for something. Everybody is looking for Krishna. And everybody has been associating here and there with different kinds of temples, searching, trying to understand who is Krishna and what is my relationship with him. What is that process by which I can understand that same thing? Now we are in a beautiful setting, a forest setting here, and this reminds me of a beautiful forest setting that took place 5,000 years ago in the forest of Naimisharanya. And there, 60,000 sages were assembled. And before them was a great, great sage, one of our great Acharya predecessors. And his name was Sukha Goswami. And before him, they put a question. They said, Buri buri karmani shoka jnani vibhaga saha ataksad ho vimucheta samudhirta vimushaya buri badraya bhutanam ye atma suprasiditi. They wanted to know from Sukha Goswami, because they were scholars. They knew all of the different Vedas, all of the different scriptures. They had studied them up and down. And yet still, they could not detect or understand the real meaning of life and the real process. So in that question they asked, out of all the religious scriptures and all the teachings, what is the essence of all of that? What should we do? And they were asking that question particularly because they knew that very soon we are entering into the age of Kali, the age in which we are in now. The spiritual life is so, so difficult. So, in answer to that question, Sukha Goswami narrated the entire Srimad Bhagavatam, the essence, Nigama Kalpataro Dalitam Palam, Shukumukad, Amritam Jabu Samyatam, Pibata Bhagavatam, Rasamalaya Muhuraho Rasikabu Bhavukaha. The essence, the ripened fruit of the tree of Vedic literature. If you have a great expansive tree with branches and leaves, and it has different fruits, the ripest, the sweetest, the best of those fruits, that is Srimad Bhagavatam. And so, Sukha Goswami, in the second chapter of the very first canto of Srimad Bhagavatam, gives some statements. And the first thing he says, Savai pungsam paro dharmo jato bhaktir dat hokshade ahoy tuti apratyata ye atma suprasiditi. That the highest goal, the highest aspiration for human life is to perform devotional service, bhakti, unto the lotus feet of the Supreme Lord Adhokshaja. And that will satisfy the self. The self being both the Lord, the Supreme Self, and the jiva, ourself. Because my Gurudev Srila Prabhupada used to give the example that if you have a great grand tree, and if you water the root of that tree, then all the leaves and branches and all the parts of that tree are satisfied. So Krishna, bhakti unto Krishna, is like the root of the tree. And by doing that, then all of us who are like little leaves and twigs and branches, we all become satisfied. So, how is that done? What is that process? How is bhakti performed? How do we come to bhakti? This is the great mystery. In the Puranas, it is said, Bhakti Stu Bhagavata Sangeya Parijayate, that bhakti comes by the association of those who already have bhakti. In other words, just my Gurudev used to also say that if you have a fire, a great raging fire, and you have a stick of iron, iron has no qualities that are the same as a fire. It's hard, it's cold, it's stiff, and a fire is flaming, it's brilliant, it radiates light and heat. But if you take that coarse iron rod and you stick it into the fire, by association with that fire, it becomes like fire, it becomes red hot, it glows, it emanates light, and whatever you touch will burn. So association with devotees will also give us that bhakti. So, in that same second chapter, Sri Suta Goswami says, Shushusho Shabdadasya Bhakti Yoga Vasudeva Shushusho Shabdadasya Vasudeva Kataruchi Syam Mahat Sevaya Vipra Punya Tirtan Sevaya. By rendering service to those great devotees, to these great Mahats, great service is done. And by that, what happens? One gains affinity for hearing about the messages of Vasudeva, about Krishna. Now, what is so special about hearing? There's a great tradition in India. So many times you see people assemble to hear from great, from great souls, from sadhus here and there. There are always assemblies throughout Bangalore, throughout India. You have that tradition. You're here tonight for that very purpose. But there's a distinct difference in the quality of those sanghas and in the quality of who you hear from. And by hearing from a great soul, one who is himself immersed and flooded with that bhakti ras, then in that way, you can also become infused with that same quality. Shrimvatam Svakata Krishna Punya Shravana Kirtana Hridyantasto Hibadarani Vidanoti Sahirtsatam. That this process of hearing regularly, this will cleanse impurities from the heart. And Nashta Parishta Bhadaneshu Nityam Bhagavata Sevaya. By serving great souls and by regularly hearing their Harikata, their narrations of Srimad Bhagavatam, then gradually all the impurities in our heart will diminish and bhakti will become awakened. So we're here tonight to take part in a great and a grand tradition, to hear from a soul who is fully realized in all of this tattva, who himself is a pure devotee of Krishna, who, just like my Gurudev, Srila Prabhupada, has traveled throughout the world bringing this message to others. And you are fortunate, and you are blessed, and I am honored that you are here, and I am honored to have your association. And I beg you to give rapt attention to our Gurudev, listen to him very, very carefully, and you will be the beneficiary, and you will feel a change in your heart, and an awakening. And this is the nature of bhakti, that the proof is in the experience itself. Vasudeva Bhagavati Bhakti Yoga Prayojitaha Janate Yashu Vairagyam Gyanam Chaya Haitukam. You will become free and detached from the unfortunate and miserable situation of this material world, those things that are making you unhappy, and you will gain Tattva Gyan, actual realized knowledge of God, Krishna, and your relationship with Him.
अज्ञानतिमिरान्धस्य ज्ञानञ्जनशलाकया चक्षुरुन्मीलितं येन तस्मै श्रीगुरवे नमः वंशाकल्पतरुभ्यश्च कृपासिन्धुभ्यैव च पतितानां पावनेभ्यो वैष्णवेभ्यो नमो नमः। नमो महावदन्नाय कृष्णप्रेमप्रदायते कृष्णाय कृष्णचैतन्यनाम्ने गौरतिशे नमः। मैं सर्वप्रथम अपने परम आराध्यतम गुरु पाद पद्म के श्री चरण कमलों में कोटि कोटि बार दंडवत प्रणति ज्ञापन करता हूँ। तत्पश्चात मेरे प्रिय त्रिदंडी स्वामीगण, ब्रह्मचारीगण, गृहस्थ भक्तगण और मेरी माताएं, बहनें, सज्जनों, मैं आप लोगों को सादर निवेदन करता हूँ। आई नो दैट यू नो इंग्लिश ऑल्सो बट आई वॉन्ट टू स्पीक इन हिंदी एंड आई थिंक दैट यू ऑल सी टीवी रामायण सीरियल्स, महाभारत एंड ऑल अदर्स, सो आप लोग जरूर हिंदी कुछ समझते होंगे। इसलिए मैं अपनी मातृभाषा इंडियन भाषा हम हिंदी में ही बोलेंगे। जर्मन के लोग, फ्रांस के लोग, इटली के लोग, स्पेन, रशिया के लोग अंग्रेजी नहीं बोलते, जानने पर भी नहीं बोलेंगे। They never speak in English language. They feel inferiority. वो इसको अच्छा नहीं मानते, इसलिए अपनी भाषा में ही बोलेंगे, उसका भले ही दूसरा कोई ट्रांसलेशन कर ले। इसलिए आज मैं हिंदी में बोल रहा हूँ। पीछे से हमारे वो ब्रह्मचारी जी यहाँ की भाषा में कुछ समझा देंगे, तुम नोट कर लेना जो मैं बोलूँगा उसको यहाँ के लोकल भाषा में, क्या भाषा, कन्नड़ी भाषा में तुम इसका ट्रांसलेशन कर देना। देखो, हम लोग भारतवासी हैं। भारत माने होता है भारत, प्रकाश जहाँ है वह उसको, वो प्रकाश क्या है, वैदिक ज्ञान, वेद का ज्ञान। जगत में कहीं भी, विश्व में आज से कुछ वर्ष पहले, 2000 वर्ष पहले कोई सभ्यता नहीं थी, और भारतवर्ष में हमारे ऋषि महर्षि पहले पुरुष हुए मनु, और इसके बाद में जनरेशन बढ़ा, विशेष करके गंगा और जमुना के बीच में जिसको ब्रह्म वैवर्त कहते हैं, और 5 द्रविड़ हैं, इनमें हमारी सभ्यता बढ़ी। लोग संस्कृत का ज्ञान रखते थे, वेदों का ज्ञान रखते थे, विशेष करके दक्षिण में संस्कृत भाषा बहुत थी, और यहाँ पर वेदों का प्रचार होता था। अभी रामानुजाचार्य, मध्वाचार्य, विष्णु स्वामी, निम्बादित्य, शंकराचार्य सब इधर ही के थे। सब लोग भगवान के जितने अवतार हैं, राम, कृष्ण इत्यादि, बुद्ध देव इत्यादि, वो उत्तर भारत में हुए, किंतु भक्ति का जन्म इस दक्षिण देश में ही हुआ। इसलिए आप लोग परम सौभाग्यवान हैं, मैंने सुना है कि पांडव लोगों का यहाँ पर स्थान है, भीम का स्थान है, अर्जुन का स्थान है, यहाँ पर व्यास जी का व्यासर गट्टा स्थान का नाम, व्यास जी भी आए थे, व्यास तीर्थ इत्यादि सब आए थे, बड़े सुंदर सुंदर पवित्र तीर्थ स्थान यहाँ पर आसपास में हैं। इसलिए आप लोगों का सौभाग्य है कि ऐसे प्रदेश में आप लोगों ने जन्म लिया। दूसरी बात, वेदों में प्रकाश किस लिए कहा जाता है? वेद माने कोई पुस्तक नहीं, वेद माने होता है ज्ञान। क्या ज्ञान? ज्ञान क्या ज्ञान? हम भगवान के पार्ट पार्सल हैं, हम उनके नित्य दास हैं। आज हम भगवान को भूलकर इस जगत में रिफ्यूजी होकर के आए हैं। रिफ्यूजी समझते हैं ना, जैसे पाकिस्तान से बहुत से लोग हिंदुस्तान में आए रिफ्यूजी होकर, इसी तरह से रिफ्यूजी हैं। अधिक दिन हमारा यहाँ निवास नहीं है, हम लोग गोलोक के निवासी हैं, वृंदावन के निवासी हैं। यहाँ पर भगवान को भूलने के वजह से यहाँ आ गए। हम ये शरीर नहीं हैं, यह ह्यूमन जो फॉर्म है अभी नित्य नहीं है, कुछ दिनों के बाद में समाप्त हो जाएगा। वेदों में कहा सर्वे सुखिना भवन्तु, सभी लोग सुखी हों। सर्वे निरामया संतु, सभी लोग निरोग हों। क्यों कहा ऐसा? इसलिए कहा जगत में सर्वे सुखिना भवन्तु, सभी लोग सुखी हों। क्यों? क्योंकि इस जगत में कोई सुखी नहीं। ऐसा कोई है जिसको कोई रोग नहीं है? जिसको बुढ़ापा नहीं आएगी, ऐसा कोई है? ऐसा कोई हाथ उठाए कि मैं मरूंगा नहीं, कोई है अमर? मरेगा जरूर, आज कल परसों बरसों मरेगा। हैं? छोटे छोटे बच्चों गर्भ में ही उनको रोग है, किसी को कैंसर है, किसी को टीबी है, और कलयुग में तो और। इसलिए कोई सुखी नहीं है। सुखी होने के लिए क्या करते हैं? आजकल साइंस ने बहुत उन्नति की है, विशेष करके आजकल कंप्यूटर साइंस, मेडिकल साइंस ने इतनी उन्नति की, सिर सड़ जाए तो दूसरे का, बंदर का सिर लगा देंगे ना? यहां पर हार्ट खराब हो गया, बाईपास सर्जरी कर देंगे, एंजियोप्लास्टी कर देंगे, और खराब हो गया तो दूसरा का हृदय बंदरों का या किसी का मेढक का वो लगा देंगे। और देखो ट्रांसपोर्टेशन ने कितनी उन्नति की, ऐसे जहाज बने हैं जो शब्द की भांति तेज गति से चलते हैं। इंग्लैंड से अमेरिका लोग जाते हैं, वहां पर काम करके फिर शाम को लौट आते हैं। और देखो साइंस ने कितनी उन्नति की, यहां पर बैठे अमेरिका में कौन क्रिकेट कैसे सुंदर खेल रहे हैं, ये यहीं पर बैठे देख लो। अमेरिका का राष्ट्रपति क्या कह रहा है? अभी हमारे प्रधानमंत्री अमेरिका गए, मनमोहन सिंह, और क्या कैसे बात कर रहे हैं वो सब आपको टीवी में दिखाई पड़ेगा ना? और शब्द ने इतनी उन्नति की है कि यहां से बैठिए और अभी तुरंत एक मिनट में दिल्ली से बातचीत कर लीजिए, अमेरिका से बातचीत कर लीजिए, ग्लोब के दूसरी ओर अभी अमेरिका है वहां से बातचीत कर लीजिए, कनाडा से बातचीत कर लीजिए, हैं? एक क्षण के अंदर में फोटो के साथ में जो कैसे बोल रहे हैं, कितनी उन्नति की, किंतु हुआ क्या, किसी की उम्र बढ़ गई, ऑटम बम नाइट्रोजन बम बना, किस लिए, ध्वंस करने के लिए। जापान में हिरोशिमा और किरोशिमा में बम पड़ा और सब नष्ट भ्रष्ट हो गया। किसी को सुखी कर सका इतना बड़ा श्यांग, किसी की मृत्यु रोक सका एक मिनट के लिए भी नहीं। रोग कम गए कि रोग और अधिक हो रहे हैं, अधिक अधिक, और ऐसे रोग होते हैं इनकी कोई दवाई नहीं, नए नए रोग हो रहे हैं। वातावरण कलुषित और गंदा हो रहा है, और एक रोग बुरी तरह से फैल रहा है, जानते हैं क्या, पश्चिम देश से वो इंडिया में आ रहा है, वो आ रहा है डाइवोर्स। लड़कियां ने पति को दो दिन में डाइवोर्स कर देती और पति भी डाइवोर्स, फिर नया चाहिए। कैनेडी अमेरिका का राष्ट्रपति था, उसकी 40 बार शादी हुई, बेटा का ठिकाना नहीं है किसका बेटा है, भारतवर्ष में आ रहा है, तुम लोग भी सावधान रहो, जिसे विवाह हो सदा के लिए हो, लव मैरिज मत करो, डोंट डू लव मैरिज, लव मैरिज मत करो। माता पिता जहां पर की अच्छा देख करके बर्थ देख लेते हैं, बेटी देखते हैं, वो शादी जीवन भर चलेगी, किंतु प्रेम लव नहीं चलेगा। इसलिए संसार के सभी लोग दुखी ही दुखी हैं। इसलिए जहां जहां अमेरिका में मैं गया, इंग्लैंड में गया, यूरोप में गया और ऑस्ट्रेलिया में गया, कोई भी सुखी नहीं। बड़े धनी धनी राष्ट्र हैं, हमारी बातों को सुन करके, हमसे हरिनाम दीक्षा लेकर के मांस मदिरा इत्यादि छोड़ दिया, प्याज लहसुन छोड़ दिया और हरिनाम करते हैं, इससे आदमी सुखी रह सकता है। इसलिए वेदों में कहा गया सर्वे सुखिना भवंतु। साइंस के द्वारा, इनके द्वारा क्या हुआ, कुछ उन्नति हुई। घर में वो दबा दो स्विच और रसोई घर आ जाएगा, दबा दो फिर डाइनिंग रूम आएगा, पैखाना आ जाएगा, लैट्रिन आ जाएगी, घर में बैठे बैठे कहीं दूसरी जगह जाने की जरूरत नहीं। ऐसी सब सुविधाएं हुई, मेडिकल सुविधा हुई, किंतु हुआ क्या, शरीर की भूख बढ़ गई, शरीर और कुछ चाहने लगा, क्योंकि सुखी नहीं। एक स्त्री छोड़ करके दूसरी से विवाह करो, तीसरी से, चौथी से, विवाह करने की जरूरत नहीं। आजकल बॉयफ्रेंड और गर्लफ्रेंड बिना विवाह के एक साथ में रहते हैं, बच्चे भी पैदा होते हैं, कोई मतलब नहीं। ब्राजील में देखा करोड़ों बच्चे अनाथ हैं, उसका माता पिता नहीं है, कोई शिक्षा नहीं है। भारतवर्ष में भी ये सब चीजें आ रही हैं, माता पिता का आदर नहीं, और बूढ़े के लिए ओल्ड हाउस बन रहा। पहले माता पिता रहते थे, परिवार को ठीक संभालते थे, बूढ़े होने पर भी बच्चों को शिक्षा देते थे, प्यार करते थे, अब वो खत्म हो रहा है युग। इसलिए इन चीजों से सावधान रहना है, ये सुख होने का उपाय नहीं है। इसलिए भागवत में कहा गया कर्मणि आरोहमानानां दुख हत्यै सुखाय च पश्येत पाकम विपर्यासम मिथुनी चारिणाम निणाम। हम अकेले दुखेले 10 मिल करके 20 मिल करके राष्ट्र संघ में जगत को सुखी बनाने के लिए चेष्टा करते हैं, किंतु कोई युद्ध रोक सके, इराक का कोई युद्ध रोक सका, और सब पाकिस्तान और हिंदुस्तान एक ही था। इनमें जैसे आजकल हो रहे हैं भाव शत्रुता का, ये रोक सकते हैं उससे, ये सब सुखी होने का उपाय नहीं है। हम चाहते हैं सुखी हो, क्योंकि भगवान को छोड़ करके भूल करके आए हैं, किंतु सुखी नहीं हो सकते। और भी बतलाया गया है, नित्यात्य देन वित्तेन दुर्लभेन आत्ममृत्युना, क्या गृह पत्य आप्त पशु भी काशादितश्चले। देखो, अर्थ के द्वारा कोई सुखी नहीं हो सकता। रुपया आज तुमको करोड़ रुपया हो जाए तो पड़ोसी लोग झगड़ा करेंगे। यदि सुन लिया कि 1,00,000 रुपया बैंक से लाया है, अभी डकैत आएंगे, तुम साथ परिवार को मार करके रुपया ले जाएंगे। रुपया नहीं है तो भी दुख है, और रुपया होने पर भी सुख है, और रुपया नष्ट हो गया है करके हार्ट फेल हो जाएगा। तो उस रुपये से हम लोग जो बाग बगीचा बनाते हैं, देखते हैं कितना सुंदर बाग बगीचा है, रुपये से तो हुआ। और कुछ गायें आ जाएंगी, वो रुपये से ही आएगा। और रुपया है तो तुम्हारे जितने लोग हैं परिवार के, सब लोग तुम्हारे पास आएंगे, और रुपया नहीं है तो कोई नहीं आएगा। रुपया नहीं है तो कुछ कोई नहीं आएगा। तो ये रुपया ही दुख का जड़ है। अधिक रुपया हो जाएगा तो स्मोकिंग करेंगे, ड्रिंकिंग करेंगे, मांस मदिरा पिएंगे और मरेंगे। इसलिए पैसे से सुखी नहीं हो सकते। कैसे होंगे? गुरुदेव की कृपा से, भगवान का भजन करने से ही सुखी हो सकते हैं। भगवान का भजन करना वो एक कोई दुख की बात नहीं है, कष्ट की बात नहीं है। मुसलमान लोग रोजा नमाज पढ़ते हैं ना, तब 25 बार दंडवत प्रणाम उठक बैठक करते हैं। देखा है ना, नमाज पढ़ने में मुसलमानों को कितना लगता है। और हमारे यहाँ ओ भगवान को प्रणाम कर लो, कुछ भी मत करो, हरे कृष्ण कह दिया तो भजन हो गया। चलते फिरते उठते बैठते संगीत में कैसे भी, दिन में रात में भगवान का नाम ले लो, हरेर नाम अयव केवलम कलौ नास्ते व नास्ते व नास्ते व गति अन्यथा। कलयुग में नाम कीर्तन का अतिरिक्त तो कोई गति नहीं है, चाहे किसी भी भाषा में लो, किसी भी भाषा में, चाहे यहाँ के कन्नड़ भाषा में बोलो, मलयालम भाषा में, तेलुगु भाषा में, हिंदी भाषा, उड़िया भाषा, गुजराती, कहीं भी भगवान का नाम करो। हमारी तो इच्छा है कि यहाँ पर कुछ कीर्तन ऐसे बने जो कन्नड़ी भाषा के हों और सभी लोग उसका कीर्तन कर सकें, ऐसा हो। भगवान के नाम करने में क्या लगता है? कुछ नहीं। पैसा लगेगा? नहीं, पैसा भी नहीं लगेगा। जाओ शुद्ध गुरु के पास में, उनसे हरिनाम दीक्षा लो, जो तुमको भव से पार करा सकते हैं, कृष्ण प्रेम दे सकते हैं, वही गुरु है। जो लोग चोर लंपट केवल पैसा बटोरने वाले हैं, जो ऋत्विक हैं, उनसे भजन नहीं होगा। ऋत्विक का भक्ति से कोई संबंध नहीं है, वो तो पुत्र के लिए यज्ञ करो, धन के लिए यज्ञ करो, इंद्र पद के लिए यज्ञ करो, अश्वमेध यज्ञ करो, गोमेध यज्ञ करो, बस यज्ञ किया, उसको दक्षिणा दे दिया, उसमें ब्रह्मा अधर्यु होता उद्गाता, ये चार प्रकार के ऋतिक होते हैं, उनको दक्षिणा दे दिया, खत्म हो गया, चले जाओ। किंतु गुरु परंपरा कृष्ण, ब्रह्मा, नारद, सुखदेव गोस्वामी, मध्वाचार्य, विष्णु स्वामी, निम्बार्क, निम्बादित्य, रामानुज और चैतन्य महाप्रभु, और आज तक गुरु परंपरा चलती है और चलेगी। जिस समय गुरु नहीं रहेगा जगत में, पृथ्वी ध्वंस हो जाएगी। इसलिए सब समय गुरु रहते हैं। इसलिए गुरु परंपरा को ग्रहण करके, गुरु को ग्रहण करके और भगवान का भजन करो। पढ़ने में, स्कूल में जाने में मास्टर की जरूरत होती है, घर में भी पढ़ो तो एक ट्यूटर की जरूरत होगी, और भक्ति में किसी गुरु की जरूरत नहीं है, जरूर जरूरत है। ऐसा समझ करके गुरु का पदाश्रय करो शुद्ध, जो तुमको तत्व ज्ञान दे सके, कृष्ण तत्व बतला सके, राधा तत्व बतला सके, जीव तत्व माया तत्व ये सब बतला सके, शास्त्रों में जितनी बातें हैं उसकी समस्त शंकाओं को दूर कर सके, ऐसा गुरु, संसार से विरक्त हो, भगवान की अनुभूति संपन्न हो, ऐसे गुरु को करो और भगवान का भजन करो। संक्षेप में मैंने यही आज सार में बतलाया, और कल और परसों कुछ कृष्ण की लीलाएं, मधुर कथाएं और भजन के तरीके के संबंध में मैं कुछ बतलाऊंगा। थोड़ा सा कन्नड़ी भाषा में बेटा बोलो तो। मैं समझता हूं कि कुछ लोग समझ लिए होंगे। कितने आदमी हमारी बात को समझे हैं? वाह, बहुत अच्छा, बहुत अच्छा। फिर भी बोलो कन्नड़ी भाषा। मुझे बड़ी खुशी है कि आप लोग हिंदी भी समझ रहे हैं। मैं तो चाहता हूं कि अंग्रेजी के बदले लोकल भाषाएं समृद्ध हो। यहां पर कन्नड़ी भाषा, कहीं तमिल, मलयालम इत्यादि, हिंदी, उड़िया ये सब, और राष्ट्रभाषा हिंदी हो, जिसमें सभी लोग हम लोग एक हो करके चलें।
ಇವತ್ತು ಗುರುಗಳು ಹೇಳಿರ್ತಕ್ಕಂತ ಈ ದಿನದ ಪ್ರವಚನದಲ್ಲಿ ಕೆಲವು ಸಾರಾಂಶವನ್ನ ಕನ್ನಡದಲ್ಲಿ ಹೇಳಲಿಕ್ಕೆ ಗುರುಗಳು ನಮಗೆ ಆಜ್ಞೆ ಮಾಡಿದರೆ ಅದನ್ನ ನಾನು ಪ್ರಯತ್ನ ಮಾಡ್ತೇನೆ ಕನ್ನಡದಲ್ಲಿ ಹೇಳಲಿಕ್ಕೆ. ಗುರುಗಳು ಪ್ರವಚನಕ್ಕಿಂತ ಮುಂಚೆನೆ ಹೇಳಿದ್ರು, ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಇಂಗ್ಲಿಷ್ ಮತ್ತೆ ಹಿಂದಿ ಅರ್ಥ ಆಗುತ್ತೆ, ಯಾಕೆಂದ್ರೆ ಮಹಾಭಾರತ ಮತ್ತೆ ರಾಮಾಯಣಗಳನ್ನ ಟಿವಿಯಲ್ಲಿ ನೀವು ನೋಡಿರ್ತೀರಾ, ಆದ್ರಿಂದ ಅವರು ಹಿಂದಿಯಲ್ಲೇ ನಾನು ಹಿಂದಿ ಭಾಷೆಯಲ್ಲಿ ಪ್ರವಚನ ಮಾಡ್ತೇನೆ ಅಂತ ಹೇಳಿದರು. ನಾವೆಲ್ಲ ಭಾರತವಾಸಿಯರು, ಈ ಭಾರತವನ್ನು ಗುರುಗಳು ಹೇಳ್ತಾರೆ ಇಲ್ಲಿ ಇದು ವೈದಿಕ ಜ್ಞಾನವನ್ನ ಪ್ರಕಾಶಪಡಿಸುತ್ತದೆ. ಗಂಗಾ ಮತ್ತು ಯಮುನಾ ನದಿಯ ತೀರದಲ್ಲಿರ್ತಕ್ಕಂಥ ಆರ್ಯಾವೃತ ಅಂತ ಈ ಸ್ಥಾನದಲ್ಲಿ ಸಂಸ್ಕೃತ ಜ್ಞಾನ, ವಿಶೇಷವಾಗಿ ವೇದ ಜ್ಞಾನ ಮತ್ತು ಸಂಸ್ಕೃತ ಜ್ಞಾನವನ್ನು ಎಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ. ಅದರೊಳಗೂ ಈ ದಕ್ಷಿಣದಲ್ಲಿ ಸಂಸ್ಕೃತ ಜ್ಞಾನ, ದಕ್ಷಿಣದಲ್ಲಿ ರಾಮಾನುಜಾಚಾರ್ಯ, ಮಧ್ವಾಚಾರ್ಯ ಇನ್ನಿತರ ಆಚಾರ್ಯರು ಇಲ್ಲಿ ಸಂಸ್ಕೃತದಲ್ಲಿ ಮತ್ತು ತಮ್ಮ ರಾಜ್ಯದ ಇತಿಹಾಸ ಭಾಷೆಗಳಲ್ಲಿ ಧರ್ಮವನ್ನು ಪ್ರಚಾರ ಮಾಡಿದ್ದಾರೆ. ನಾಲ್ಕು ಜನ ಆಚಾರ್ಯರು, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ವಿಷ್ಣು ಸ್ವಾಮಿ, ನಿಂಬಾರಕ ಆಚಾರ್ಯರು ಮತ್ತೆ ಭಗವಂತನ ಎಲ್ಲ ಅವತಾರಗಳು ಸಹ ಭಾರತದಲ್ಲಿ ಆಗಿದೆ. ಭಗವಂತ ಯಾವುದೇ ಒಂದು ಅವತಾರವನ್ನು ತೊಳೆದರೂ ಸಹ ಅದು ಭಾರತ ಭೂಮಿಯನ್ನು ಅವನು ಆಚರಿಸಿದ್ದಾನೆ. ಇಲ್ಲಿ ನಾವಿರ್ತಕ್ಕಂತ ಈ ಹೆಸರುಘಟ್ಟ ಮೊದಲು ಇದು ವ್ಯಾಸರಘಟ್ಟ ಆಗಿತ್ತು. ವ್ಯಾಸದೇವರು ತಪಸ್ಸು ಮಾಡಿರ್ತಕ್ಕಂಥ ಸ್ಥಳ, ವ್ಯಾಸತೀರ್ಥರು ಇಲ್ಲಿ ಭಜನೆ ಮಾಡಿರ್ತಕ್ಕಂಥ ಸ್ಥಳ, ಮತ್ತೆ ಇಲ್ಲಿ ಹತ್ತಿರದಲ್ಲಿ ಐವರು ಕಂಡವರು ಪಾಂಡವರು ಸಹ ವನವಾಸದಲ್ಲಿ ಇಲ್ಲಿ ಕಾಣಿಸಿಕೊಂಡ್ರು ಅಂತ ಹೇಳ್ತಾರೆ.
ಇಲ್ಲಿ ಹೆಸರುಘಟ್ಟದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಶ್ರೀ ಧ್ರುವಾಸನ ಮುನಿಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ ಅಲ್ಲಿ ಬಹಳ ಸುಂದರವಾಗಿದೆ. ಈ ರೀತಿ ಇದೊಂದು ಪುಣ್ಯ ಭೂಮಿ ಅಂತ ಗುರುಗಳು ಹೇಳಿದ್ದಾರೆ. ವೇದ ಅಂದರೆ ಜ್ಞಾನ. ಆದ್ರಿಂದ ನಾವು ವೇದಗಳಿಂದ ತಿಳ್ಕೊಂಡಿರ್ತಕ್ಕಂಥ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶಗಳೆಂದರೆ, ನಾವು ಭಗವಂತನ ವಿಭಿನ್ನ ಅಂಶ. ನಾವು ಈ ದೇಹವಲ್ಲ, ನಾವು ಶರೀರವಲ್ಲ, ನಾವು ಆತ್ಮ. ಅವನಿಗೆ ನಾವು ಅವನ ವಿಭಿನ್ನ ಅಂಶರಾಗಿದ್ದರಿಂದ ಜೀವನ ಸ್ವರೂಪವೇ ಕೃಷ್ಣನ ನಿತ್ಯದಾಸ. ನಾವು ಅವನ ಸೇವೆಯಲ್ಲಿ ತೊಡಗಬೇಕು. ಅವನ ಸೇವೆಯೇ ನಮ್ಮ ನಿಜವಾದ ಒಂದು ಕರ್ತವ್ಯ. ಇದು ನಮ್ಮ ವೇದಗಳಿಂದ, ವೇದಗಳು ನಮಗೆ ಇದನ್ನ ತಿಳಿಸ್ಕೊಡುತ್ತೆ. ಭಗವಂತನ ಮರೆತು ನಾವು ಇಲ್ಲಿ ಬಂದಿದ್ದೇವೆ. ಭಗವಂತನ ಮರೆತು ನಾವು ಇಲ್ಲಿ ಬಂದಿದ್ದರಿಂದ ಜನ್ಮ ಮತ್ತು ಜಲವಾದ ದುಃಖ ದೋಸಾನದಂತ ನಾವು ಇಲ್ಲಿ ಕಷ್ಟ ಪಡ್ತಾ ಇದ್ದೀವಿ. ಅದು ಅದನ್ನ ನಾವು ವೇದ ನಮಗೆ ತಿಳಿಸ್ಕೊಡುತ್ತೆ. ವೇದ ಏನ್ ಹೇಳುತ್ತೆ? ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಆನಂದವಾಗಿರಿ, ಎಲ್ಲರೂ ಸುಖವಾಗಿರಿ ಅಂತ ವೇದ ನಮಗೆ ಹೇಳ್ಕೊಡುತ್ತೆ. ಅದು ವೇದದಿಂದ ನಾವು ತಿಳ್ಕೋಬಹುದು. ಈ ಜಗತ್ತಿನಲ್ಲಿ ಎಲ್ಲರೂ ವೇದ ಯಾಕೆ ಹೇಳುತ್ತೆ? ಸರ್ವೇ ಜನ ಸುಖಿನ ಭವಂತು, ಎಲ್ಲರೂ ಸುಖವಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ, ಸುಖವಾಗಿರ್ಲಿಕ್ಕೆ ಸುಖವಾಗಿರ್ಲಿ ಅಂತ ವೇದಗಳು ಯಾಕೆ ಹೇಳ್ತಾರೆ? ಈ ಜಗತ್ತಿನಲ್ಲಿ, ಈ ಭೌತಿಕ ಜಗತ್ತಿನಲ್ಲಿ ಯಾರು ಸುಖವಾಗಿಲ್ಲ? ಪ್ರತಿಯೊಬ್ಬರು ಜನ್ಮ ಮೃತ್ಯು ಜರಾವಾಗಿ ದುಃಖ ದೋಷ ಅನ್ನೋದನ್ನ ಇದರಲ್ಲಿ ಕಷ್ಟಪಡ್ತಿದ್ದಾರೆ. ಅದಕ್ಕೋಸ್ಕರ ವೇದಗಳಲ್ಲಿ ಎಲ್ಲರೂ ಸುಖವಾಗಿದೆ ಅಂತ ವೇದದಲ್ಲಿ ನಮಗೆ ಆಶೀರ್ವಾದನ ಕೊಡುತ್ತೆ. ಅದು ಗುರುಗಳಿಂದ ನಮ್ಗೆ ಸಿಗತ್ತೆ. ಗುರುಗಳು ಹೇಳಿದ್ರು, ಯಾರಾದ್ರೂ ಇಲ್ಲಿ ಸುಖವಾಗಿದ್ದವರು ಯಾರಿದ್ದೀರಾ? ನಿಮ್ಗೆ ಏನು ತೊಂದರೆ ಇದ್ದಿದ್ದವರು ಕೈ ಎತ್ತಿ ಅಂತ ಹೇಳ್ತಾರೆ. ಅದು ಯಾರು ಕೈ ಎತ್ತದ ಕಾಣ್ತಾ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ಅದೊಂದು ಕಷ್ಟ ಅನ್ನೋ ನಿಜ ಇರ್ತಾರೆ. ಇಲ್ಲಿ ಯಾರು ನಿಜವಾಗ್ಲೂ ಸಂಪೂರ್ಣವಾಗಿ ಆನಂದವಾಗಿದ್ದವ್ರನ್ನ ಒಬ್ಬರು ನಾವು ನೋಡಕ್ ಸಾಧ್ಯ ಇಲ್ಲ. ಎಷ್ಟೋ ಜನ ನಾವು ಶಾಶ್ವತವಾಗಿ ಈ ಪ್ರಪಂಚದಲ್ಲಿ ಬದುಕಬೇಕಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಯಾರು ಸಹ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಅಥವಾ ನಾಳೆ ಅಥವಾ ನಾಳೆ ಒಂದಲ್ಲ ಒಂದ್ ದಿವಸ ನಾವು ಈ ಪ್ರಪಂಚವನ್ನು ಬಿಟ್ಟು ಹೋಗಲೇಬೇಕು. ಈಗಿನ ಸಮಾಜದಲ್ಲಿ ವಿಜ್ಞಾನ ಯಾವ ರೀತಿಯಲ್ಲಿ ಮುಂದುವರೆದಿದೆ, ಅದರಲ್ಲಿ ವಿಶೇಷವಾಗಿ ಕಂಪ್ಯೂಟರ್ ಸೈನ್ಸ್, ಈ ಎಲ್ಲದರಿಂದ ವೈದಿಕ ಜ್ಞಾನದ ಇದು ನಮ್ಮ ವೈದ್ಯಕೀಯ ಜ್ಞಾನ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ, ಗುರುಗಳು ಎಕ್ಸಾಂಪಲ್ ಕೊಟ್ಟರು, ಒಂದು ಉದಾಹರಣೆ ಕೊಟ್ಟರು. ಇವಾಗ ಯಾರಿಗಾದ್ರೆ ತಲೆ ಅಥವಾ ಮೆದುಳಿನ ಕೆಟ್ಟೋಗಿದ್ರೆ, ಬೇರೆಯವರು ಮೆದುಳನ್ನು ತೆಗೆದು ಅದನ್ನು ಹಾಕ್ಬಿಟ್ಟು ರಿಪೇರಿ ಮಾಡೋರಿದ್ದಾರೆ, ಅಥವಾ ಕೋತಿಯ ಮೆದುಳನ್ನು ತೆಗೆದು ಒಬ್ಬರನ್ನ ಹೃದಯ ಅಥವಾ ಮೆದುಳನ್ನು ತೆಗೆದ್ಬಿಟ್ಟು ಯಾರಿಗಾದ್ರೆ ಏನಾದ್ರು ತೊಂದರೆ ಇದಾಗಿದ್ರೆ, ಆ ಒಂದು ಪಾರ್ಟನ್ನ, ದೇಹದ ಒಂದು ಅಂಶವನ್ನು, ಒಂದು ಭಾಗ ಕೆಟ್ಟೋಗಿದ್ರೆ ಅದನ್ನು ಬದಲಾಯಿಸಿ ಅದನ್ನು ರಿಪೇರಿ ಮಾಡುವಂಥದ್ದು ಶಕ್ತಿ ಇದೆ ಈಗಿನ ವಿಜ್ಞಾನಿಗಳಿಗೆ. ಆದರೆ ಯಾರನ್ನ ಒಂದು ಶಾಶ್ವತವಾಗಿ ಇಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಅದೇ ರೀತಿ ಇವಾಗ ಇವಾಗಿನ ಒಂದು ಸಾರಿಗೆ ವ್ಯವಸ್ಥೆ, ಇದು ಯಾವ ರೀತಿಯಲ್ಲಿ ಎಷ್ಟು ಒಂದು ಮುಂದುವರೆದಿದೆ, ಗುರುಗಳು ಎಕ್ಸಾಂಪಲ್ ಕೊಡ್ತಾರೆ. ಉದಾಹರಣೆ, ಅಮೆರಿಕದಿಂದ ಇಂಗ್ಲೆಂಡ್ಗೆ ಹೋಗ್ಬಿಟ್ಟು ಕೆಲಸ ಮಾಡಿಕೊಂಡು ರಾತ್ರಿ ಒಳಗಡೆ ಅವರು ಮತ್ತೆ ತಮ್ಮ ದೇಶಕ್ಕೆ ವಾಪಸ್ ಬರ್ತಾರೆ. ಅಂದ್ರೆ ಅಷ್ಟು ದೂರ ಹೋಗ್ಬಿಟ್ಟು ಕೆಲಸ ಮಾಡಿ ವಾಪಸ್ ಬರೋರು ಇದ್ದಾರೆ. ಅಂದ್ರೆ ಸಾರಿಗೆಯಲ್ಲಿ ಎಷ್ಟು ಮುಂದುವರೆದಿದೆ ಅಂತ ಹೇಳ್ಬಿಟ್ಟು ಅವರು ಎಕ್ಸಾಂಪಲ್ ಕೊಡಿದ್ದಾರೆ. ಅದೇ ತರ ಟಿವಿ, ದೂರದರ್ಶನ, ಇದರಿಂದ ಈಗ ನಾವು ಹೊರದೇಶದಲ್ಲಿ ಕ್ರಿಕೆಟ್ ಆಡೋದು ಅಥವಾ ಪ್ರಧಾನಮಂತ್ರಿಗಳು ಹೊರದೇಶದಲ್ಲಿ ಹೋಗ್ಬಿಟ್ಟು ಎಲ್ಲೋ ಒಂದು ಮಾತುಕತೆ ಮಾಡ್ತಾ ಇದ್ದಾರೆ, ಅದನ್ನು ನಾವು ಇಲ್ಲೇ ಭಾರತದಲ್ಲೇ ಇಲ್ಲೇ ಕುತ್ಕೊಂಡು ನಾವು ನೋಡ್ಬೋದು. ಈ ರೀತಿಯಲ್ಲಿ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂತೇಳಿ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಆದ್ರೆ ಗುರುಗಳು ಹೇಳ್ತಾರೆ, ಇಷ್ಟೆಲ್ಲ ವಿಜ್ಞಾನ ಸಾರಿಗೆ ಮತ್ತೆ ಇದೆಲ್ಲ ಮುಂದುವರೆದ್ರು ಸಹ ಯಾರು ಆಯಸ್ಸನ್ನ ಒಂದು ಜಾಸ್ತಿ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಎಲ್ಲರೂ ಅವರು ಎಷ್ಟು ಭಗವಂತ ಎಷ್ಟು ಆಯಸ್ಸು ಕೊಟ್ಟಿರ್ತಾರೆ ಅಷ್ಟೇ ಅವರು ಬದುಕ್ತಾರಷ್ಟು ವಿಜ್ಞಾನಿಗಳು ಯಾರನ್ನ ಸತ್ತವರು ನಾಯಿವಂತವರಿಗೆ ಬದುಕಲಿಕ್ಕೆ ಇದುವರೆಗೂ ಅವರಿಗೆ ಸಾಧ್ಯವಾಗಿಲ್ಲ. ಅವ್ರು ಎಷ್ಟೇ ಔಷಧಿಗಳನ್ನ, ಹೊಸ ಹೊಸ ಔಷಧಿಗಳನ್ನ ಕಂಡಿಡಿದ್ರು ಸಹ ಹೊಸ ಹೊಸ ಕಾಯಿಲೆಗಳು ಮತ್ತೆ ಬರ್ತಾ ಇದ್ದಾರೆ. ವಿದೇಶದಲ್ಲಿ ಯಾವ ರೀತಿ ತಂದೆ ತಾಯಿ ಜೊತೆಗೆ ಮಕ್ಕಳು ಸಂಬಂಧ ಇಟ್ಕೊಂಡಿದ್ದಾರೆ, ಗುರುಗಳು ಎಕ್ಸಾಂಪಲ್ ಕೊಡಿ. ಅಲ್ಲಿ ಆಕ್ಚುಲಿ ಮದುವೆ ಆಗೋರು ಸಹ ಲವ್ ಮ್ಯಾರೇಜ್ ಪ್ರೀತಿಯಿಂದ ಒಂದು ಅಲ್ಲಿ ಮದುವೆ ಅನ್ನೋದು ಏನಿಲ್ಲ, ಒಂದು ಫ್ರೆಂಡ್ಶಿಪ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತ ಹೇಳ್ಬಿಟ್ಟು. ಅಲ್ಲಿ ಮದುವೆ ಅನ್ನೋದು ಏನು ಭಾರತ ಬಿಟ್ಟು ಅಲ್ಲಿ ವರ್ಜೆದ್ರೆ ಎಲ್ಲೂ ನಾವು ಕಾಣೋದೇ ಇಲ್ಲ. ಅವರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಸಹ ತಂದೆ ತಾಯಿಗಳಲ್ಲಿ ಏನು ಪ್ರೀತಿ ಇಲ್ಲ, ಅವ್ರು ಎಲ್ಲೋ ಬೆಳ್ಕೊಳ್ತಾರೆ, ಯಾವುದೋ ಒಂದು ವಿದ್ಯಾಭ್ಯಾಸ ಮಾಡ್ಕೊಳ್ತಾರೆ, ಅವ್ರು ಆಮೇಲೆ ಅವರವರು ನೋಡ್ಕೊಳ್ತಾರೆ ಅವ್ರಿಗೆ ಬೇಕಾಗಿರೋ. ಈ ರೀತಿ ಈ ಹೊರದೇಶದ ಒಂದು ಸಂಸ್ಕೃತಿ ಅಲ್ಲ, ಅದು ಅಸಂಸ್ಕೃತಿ. ಅದು ಸಹ ಅದನ್ನ ಈಗಿನ ಭಾರತದಲ್ಲಿ ನೋಡ್ತಾ ಇದ್ವಿ, ಯಾವ ರೀತಿ ಹೊರದೇಶದಲ್ಲಿ ಹುಡುಗಿಯರ ಅಲಂಕಾರ ಮಾಡ್ಕೊಳ್ತಾರೆ, ಅಥವಾ ಅದು ಅಲಂಕಾರ ಅಲ್ಲ, ಅದು ಆ ರೀತಿ ಆ ಒಂದು ಆ ಹೊರದೇಶದ ಒಂದು ನಡವಳಿಕೆ ಈ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ನಾವು ಆಕ್ಚುಲಿ ವೈದಿಕ ಸಂಸ್ಕೃತಿಯಲ್ಲಿ ಯಾವ ರೀತಿ ನಡ್ಕೊಳ್ತಿದ್ದ ಜನ ಆ ರೀತಿ ನಡ್ಕೋಬೇಕು ಅಂತ ಗುರುಗಳು ಹೇಳ್ತಾರೆ. ಆಮೇಲೆ ಗುರುಗಳು ಹೇಳ್ತಾರೆ ಇಲ್ಲಿ ಭಾರತದಲ್ಲಿ ನಾವು ಹೊರದೇಶದ ನಡವಳಿಕೆಯನ್ನ ನಾವು ಇಲ್ಲಿ ಅನುಸರಿಸಬೇಕಾಗಿಲ್ಲ. ನಾವು ಒಂದು ಗುರುಗಳು ಹೇಳ್ತಾರೆ ಯಾರು ಲವ್ ಮ್ಯಾರೇಜ್ ಮಾಡಕ್ ಹೋಗ್ಬಿಡಿ, ಒಂದು ಸಮಾಜದ ಒಂದು ಧರ್ಮದ ಪ್ರಕಾರ ಯಾವ ರೀತಿಯಲ್ಲಿ ತಂದೆ ತಾಯಿ ಹುಡುಗನ ಹುಡುಗಿನ ಸಲ ಆರೈಕೆ ಮಾಡಿಬಿಟ್ಟು ಅವ್ರನ್ನ ಒಂದು ಈ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಮದುವೆ ಆಗಿ ಯಾರಿಗೆ ಮದುವೆ ಆಗ್ಬೇಕು ಅಂತ ಇಚ್ಛೆ ಇದೆಯೋ ಆ ರೀತಿಯಲ್ಲಿ ಮದುವೆ ಆಗಿ ಒಳ್ಳೆಯ ರೀತಿಯಲ್ಲಿ ಸಂಸಾರ ನಡೆಸಿ ಅಂತ ಗುರುಗಳು ಹೇಳ್ತಾರೆ. ಇವಾಗ ಇಲ್ಲಿ ಸುಖವಾಗಿರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಗುರುಗಳು ಹೇಳ್ತಾರೆ ಇಲ್ಲಿ ಈಗ ವಿಜ್ಞಾನಿಗಳು ಅಥವಾ ಒಂದು ಸಾರಿಗೆಯಿಂದ ಎಷ್ಟೇ ಒಂದು ಭೌತಿಕದಲ್ಲಿ ಮುಂದುವರೆದರೂ ಸಹ ಅದರಿಂದ ಯಾರು ಆನಂದವನ್ನು ಪಡೀಲಿಕ್ಕೆ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಹೇಗೆ ಸುಖವಾಗಿರ್ಬೇಕಂದ್ರೆ ಅವರು ಗುರು ಆಶ್ರಯವನ್ನು ಪಡಿಬೇಕು, ಗುರುಗಳಿಂದ ಶುದ್ಧ ಭಕ್ತರಿಂದ ಅವರ ಹರಿನಾಮವನ್ನು ಸ್ವೀಕರಿಸಬೇಕು. ಆಮೇಲೆ ಶುದ್ಧ ಭಕ್ತರಿಂದ ಹರಿನಾಮವನ್ನು ಸ್ವೀಕರಿಸಿದ ಮೇಲೆ ನಮ್ಮ ದಿನನಿತ್ಯ ನಡವಳಿಕೆಯಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಬೇಕು. ಅಂದ್ರೆ ನಾವು ತಿಂತಕ್ಕಂಥ ಆಹಾರ ಮಾಂಸ ಮೀನು ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಇಂಥದ್ದನ್ನೆಲ್ಲ ಬಿಡಬೇಕು. ಇದನ್ನೆಲ್ಲ ಬಿಟ್ಟರೆ ನಾವು ಸತ್ವಗುಣಕ್ಕೆ ಕೊಡ್ತೀವಿ, ಆಮೇಲೆ ನಾವು ಭಗವಂತನ ಪುಣ್ಯನಾಮವನ್ನು ಹರಿನಾಮವನ್ನು ಕಂಡಾಗ ನಾವು ಮಾಡ್ಬೋದು. ಇದರಿಂದ ಗುರುಗಳು ಹೇಳ್ತಾರೆ, ಗುರುಗಳು ಇಡೀ ಪ್ರಪಂಚದಲ್ಲಿ 22 ಸರಿ ಅವರು ಸುತ್ತಿದ್ದಾರೆ ಮತ್ತು ಎಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ. ಅವರೆಲ್ಲ ಕೆಲವೊಮ್ಮೆ ಹೇಳ್ತಾರೆ ಎಷ್ಟೊಂದು ವೈಭವ ಆಗಿದೆ ಹೊರದೇಶದ ಒಂದು ಪರಿಸ್ಥಿತಿ ಅಂದರೆ, ಕೆಲವರು ಎಷ್ಟು ಸಾಹುಕಾರರು ಎಷ್ಟೊಂದು ಹಣ ಇದೆ ಅವ್ರ ಅಂದರೆ ಒಂದೇ ಕಡೆಯಲ್ಲಿ ಕುತ್ಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಅಥವಾ ಅವ್ರು ಇನ್ಯಾವುದೇ ಬೇಕಾದ್ರೆ ಅವರು ಜಸ್ಟ್ ಬಟನ್ ಮಾಡ್ತಾರೆ ಸ್ವಿಚ್ ಒತ್ತಿದ್ರೆ ಸಾಕು ಎಲ್ಲ ಪದಾರ್ಥ ಅಲ್ಲೇ ಬರುತ್ತೆ, ಅವ್ರು ಏನು ಎಲ್ಲಿ ಹೋಗ್ಬೇಕಾಗಿಲ್ಲ ಅಂತ ಒಂದು ಪರಿಸ್ಥಿತಿ ಇದೆ. ಆದರೂ ಸಹ ಯಾರು ಎಷ್ಟೋ ಜನ ಎಷ್ಟೋ ಜನ ದೊಡ್ಡ ದೊಡ್ಡ ಶ್ರೀಮಂತರನ್ನೆಲ್ಲ ನಾನು ಭೇಟಿಯಾಗಿದ್ದೀನಿ, ಯಾರು ಸುಖಿ ಆಗಿಲ್ಲ, ಅವರಿಗೆಲ್ಲ ನಾನು ಪ್ರಚಾರ ಮಾಡಿಬಿಟ್ಟು ಗುರುಗಳು ಹೇಳ್ತಾರೆ ನಾನು ಅವರಿಗೆಲ್ಲ ಉದ್ದೇಶ ಮಾಡಿಬಿಟ್ಟು ಅವರಿಗೆ ಹರಿನಾಮವನ್ನು ಕೊಟ್ಟ ಮೇಲೆ ಎಲ್ಲರೂ ನನ್ನಿಂದ ಹರಿನಾಮವನ್ನು ಸ್ವೀಕರಿಸಿ ಅವ್ರು ಇವಾಗ ಆನಂದವಾಗಿದ್ದಾರೆ ಅಂತ ಗುರುಗಳು ಹೇಳಿದರು. ಈಗಿನ ಒಂದು ಸಮಾಜದಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳು ಅಷ್ಟೊಂದು ಗೌರವಗಳನ್ನು ಕೊಡ್ತಾ ಇಲ್ಲ. ಯಾಕೆಂದ್ರೆ ಈ ಹೊರದೇಶದ ಒಂದು ಸಾಮಾಜಿಕ ಅವರ ಒಂದು ನಡವಳಿಕೆ ನೋಡಿಕೊಂಡು ಈಗಿನ ಭಾರತೀಯರು ಸಹ ಕೆಲವರು ಆ ಥರ ಒಂದು ಅನುಕರಣೆ ಮಾಡ್ತಿದ್ದಾರೆ. ಆದ್ದರಿಂದ ಗುರುಗಳು ಹೇಳ್ತಾರೆ ನಾವು ತಂದೆ ತಾಯಿನ ಒಂದು ಒಳ್ಳೆಯ ರೀತಿಯಿಂದ ಗೌರವದಿಂದ ನೋಡ್ಕೋಬೇಕು. ವಯಸ್ಸಾದವರು ತಂದೆ ತಾಯಿಗೆ ನಾವು ಗೌರವದಿಂದ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಒಂದು ಮನಸ್ಸಿಗೆ ನೋವಾಗ್ತಿದ್ದಂಗೆ ನಾವು ಅವರ ಮಕ್ಕಳು ಅಂತ ಹೇಳಿ ಒಳ್ಳೆಯ ರೀತಿಯಿಂದ ನಾವು ನೋಡ್ಕೋಬೇಕು. ಇದರಿಂದ ಈ ರೀತಿ ನಾವು ಅವ್ರನ್ನ ಒಂದು ಭಾವನೆ ನಮ್ಮಲ್ಲಿ ಬರಬೇಕಂದ್ರೆ ನಮ್ಮಲ್ಲಿ ನಾವು ಮೊದಲು ಈ ಧರ್ಮದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಧರ್ಮದ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿದ್ರೆ ತಂದೆ ತಾಯಿ ಸೇವೆ ಮಾಡೋದು ಅದು ಒಂದು ಧರ್ಮ. ಆದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತನಿಗೆ ಯಾರು ಸಂಪೂರ್ಣ ಶರಣಾಗತರಾಗಿರ್ತಾರೋ ಭಗವಂತನ ಸೇವೆ ಮೂಲಕ ಅವರು ತಂದೆ ತಾಯಿ ಸೇವೆಯನ್ನು ಮಾಡ್ಬೋದು. ಈಗಿನ ಕಾಲದಲ್ಲಿ ನಾವೊಂದು 10 ನಿಮಿಷ ಸುಖವಾಗಿ ಇರ್ಬೇಕಂತ ನಾವು ಪ್ರಯತ್ನ ಮಾಡಿದ್ರು ಎಷ್ಟೋ ಒಂದು ತೊಂದರೆಗಳಿದ್ದಾವೆ. ಅದು ಆದ್ರಿಂದ ಆ ತೊಂದರೆಯಲ್ಲಿ ಸಹ ನಾವಿಲ್ಲಿ ಈ ಕಲಿಯುಗದಲ್ಲಿ ಯಾವ ಹೇಗೆ ನಾವು ಸುಖವಾಗಿ ಇರ್ಬೋದು ಅಂತ ಗುರುಗಳು ಹೇಳ್ತಾರೆ. ಅದನ್ನ ನಾವು ಸತ್ಸಂಗದಲ್ಲಿ ಗುರುಗಳ ಆಶ್ರಯ ಪಡೆದು ಗುರುಗಳಿಂದ ಹರಿನಾಮವನ್ನು ಸ್ವೀಕರಿಸಿ ನಾವು ಆನಂದವಾಗಿರ್ಬೋದು. ಅದು ಬಿಟ್ಟು ಯಾರಾದರೂ ಕೆಲವರು ಯೋಚನೆ ಮಾಡ್ಬೋದು, ಇಲ್ಲ ತುಂಬಾ ಹಣ ಇದ್ರೆ ನಾವು ಆನಂದವಾಗಿರ್ಬೋದಲ್ಲ. ಅರ್ಥ ಅರ್ಥ ಅಂದ್ರೆ ಹಣ ಸಂಪತ್ತು, ನಮ್ಗೆ ಇಷ್ಟೊಂದು ಆಸ್ತಿ ಇದೆ, ಆಸ್ತಿಯಿಂದ ನಾನು ಆನಂದವಾಗಿರ್ಬೋದು ಅಂತ ಕೆಲವರು ಪ್ರಯತ್ನ ಮಾಡ್ಬೋದು. ಅದಕ್ಕೆ ಗುರುಗಳು ಹೇಳ್ತಾರೆ, 1 ಲಕ್ಷ ಹಣ ನೀವು ಬ್ಯಾಂಕಿಂಗ್ ತರ್ಬೋದು, ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ಯಾರು ದರೋಡೆ ಮಾಡ್ಕೊಂಡು ಹೋಗ್ಬೋದು. ಅವಾಗ ನಮ್ಗೆ ಏನನ್ಸುತ್ತೆ, ಈಗ ನನ್ನ ಹತ್ರ 1 ಕೋಟಿ ರೂಪಾಯಿ ಇದೆ ಅಥವಾ 1 ಲಕ್ಷ ರೂಪಾಯಿ ಇದೆ ಅಂತ ಆನಂದ ಬರ್ಬೋದು. ಆ ಆನಂದ ಒಂದು ಒಂದು ಕ್ಷಣ ಅದು, ಆದ್ರೆ ಅದನ್ನ ತಕ್ಷಣ ಯಾರಾದ್ರೂ ಕರ್ಕೊಂಡು ಹೋದ್ರು ಅಥವಾ ಇನ್ನೇನು ಕಳೆದೋಯ್ತು ಅಂದ್ರೆ ಮತ್ತೆ ಹೆಚ್ಚು ದುಃಖ. ಆದ್ರಿಂದ ಅರ್ಥದಿಂದ ನಮ್ಗೆ ಆನಂದವನ್ನು ಎಂದೂ ಪಡೆಯಲು ಸಾಧ್ಯವಿಲ್ಲ ಅಂತ ಹೇಳಿ ಹೇಳ್ತಿದ್ರು. ಅದೇ ತರ ಗದ್ದೆ ತೋಟದಲ್ಲಿ ನಾವು ಅನೇಕ ತರದ ಬೆಳೆಸ್ಬೋದು ಬೆಳೆಗಳನ್ನ, ಆದ್ರೆ ಜಾನುವಾರುಗಳು ಕೋತಿಗಳು ಇನ್ನೇನು ಹಾಳು ಮಾಡ್ತೇವೆ. ಇದರಿಂದ ಎಲ್ಲ ರೀತಿಯಲ್ಲಿ ನಮ್ಗೆ ಪ್ರಪಂಚದಂತೂ ಸುಖವಾಗಿ ಇರೋಕೆ ಸಾಧ್ಯವಿಲ್ಲ. ಈಗ ಹಣ ಜಾಸ್ತಿ ಇದ್ದಾಗ ಸ್ನೇಹಿತರು ಸಂಬಂಧಿಕರೆಲ್ಲ ಹತ್ರ ಬರ್ತಾರೆ, ಹಣ ಖರ್ಚಾದ್ಮೇಲೆ ಹಣ ಇಲ್ಲ ನಾವು ಬಡವರಾದಾಗ ಅವರು ನಮ್ಮನ್ನೆಲ್ಲ ಬಿಟ್ಕಾಯಿ ಬಿಟ್ಟು ದೂರ ಹೋಗ್ತಾರೆ. ಆದ್ರಿಂದ ಇದನ್ನ ಒಂದು ನಾವು ಹಣದಿಂದ ಹೇಗೆ ಸುಖವಾಗಿರ್ಬೇಕು ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಗುರುಗಳು ಹೇಳಿದ್ರು. ಹಣ ಹೆಚ್ಚಾಗಿದ್ದಾಗ ಜನರು ಏನ್ ಮಾಡ್ತಾರೆ, ಹಣ ಹೆಚ್ಚಾಗಿದ್ದಾಗ ಮಾಂಸಾಹಾರ ಮಾಡುದು, ಮದ್ಯಪಾನ ಅಥವಾ ಸಿಗರೇಟ್ ಸೇದು, ಆಟದಲ್ಲಿ ಜೂಜಿ ಆಟ ಇದಕ್ಕೆಲ್ಲ ವ್ಯವಹಾರ ಮಾಡಿಬಿಟ್ಟು ಅದನ್ನ ದುರುಪಯೋಗ ಪಡಿಸ್ತಾರೆ. ಅದರಿಂದ ಹಣವನ್ನ ಭಗವಂತನ ಸೇವೆಗೆ ತೊಡಗಬೇಕಂದ್ರೆ ನಾವು ಆ ಸತ್ಸಂಗದಲ್ಲಿ ಅದನ್ನು ಕಲಿಬೇಕು. ನಾವು ದೇವರಿಗೆ ನಮಸ್ಕಾರ ಮಾಡಬೇಕು. ಅದು ಹೇಗೆ ದೇವರಿಗೆ ನಮಸ್ಕಾರ ಮಾಡಬೇಕಂದ್ರೆ ನಮ್ಮ ಗುರುಗಳ ಆಶ್ರಯದಲ್ಲಿ ಅದನ್ನು ಕಲಿಬೇಕು. ದೇವರಿಗೆ ನಮಸ್ಕಾರ ಮಾಡುವಾಗ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಈ ಮಹಾಮಂತ್ರವನ್ನು ಜಪಿಸುವುದರ ಮೂಲಕ ನಾವು ಬಹಳ ಸುಲಭವಾಗಿ ಭಗವಂತನನ್ನ ಆರಾಧಿಸಬಹುದು. ಯಾವಾಗ ನಾವು ಭಗವಂತನನ್ನ ಆರಾಧಿಸ್ತೀವೋ ಭಗವಂತನ ಪೂಜಿಸ್ತೀವೋ ಆವಾಗ ನಮ್ಗೆ ಸುಲಭವಾಗಿ ನಮ್ಗೆ ಒಂದು ನಿಜವಾಗಿ ಆನಂದ ಸಿಗುತ್ತೆ. ಜಗತ್ತಿನ ನಾವೆಲ್ಲರೂ ಭಗವಂತನ ವಿಭಿನ್ನ ಅಂಶವಾಗಿರೋದ್ರಿಂದ ಮರದ ಬುಡಕ್ಕೆ ನೀರಾದ್ರೆ ಹೇಗೆ ಮರದ ಎಲ್ಲ ಕೊಂಬೆ ರೆಂಬೆಗಳೆಲ್ಲ ನೀರು ಸಿಗುತ್ತೋ ಅದೇ ತರ ಭಗವಂತನಿಗೆ ನಾವು ನಾಮಸ್ಮರಣೆ ಮೂಲಕ ಅವನನ್ನು ಆರಾಧಿಸಿದಾಗ ನಮ್ಗೆ ಅದು ಆನಂದ ಸಿಗುತ್ತೆ. ಭಗವಂತನನ್ನು ಆರಾಧಿಸಬೇಕು, ಭಗವಂತ ನಾಮಸ್ಮರಣೆ ಮಾಡ್ಬೇಕಂದ್ರೆ ನಾವು ಸತ್ಸಂಗದಲ್ಲಿ ಶುದ್ಧ ಭಕ್ತರಿಂದ ಹರಿನಾಮವನ್ನು ಸ್ವೀಕರಿಸಬೇಕು. ಆ ಶುದ್ಧ ಭಕ್ತರಿಂದ ನಾವು ಹರಿನಾಮವನ್ನು ಕೇಳಬೇಕು, ಅವರಿಂದ ಹರಿನಾಮವನ್ನು ಸ್ವೀಕರಿಸಿ ಅವ್ರು ಹೇಳಿರ್ತಕ್ಕಂಥ ಕೆಲವು ನಿಯಮಗಳನ್ನು ನಾವು ಅನುಸರಿಸಬೇಕು. ಕಲಿಯುಗದಲ್ಲಿ ಇದು ಒಂದೇ ಮಾರ್ಗ, ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲ ಕರೋ ನಾಸ್ತೇವ ನಾಸ್ತೇವ ಗತಿರಣ್ಯತ. ಕಲಿಯುಗದಲ್ಲಿ ಹರಿನಾಮವನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ, ಹರಿನಾಮವನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತೇಳಿ 3 ಸರಿ ಹೇಳಿದ್ರೆ, ಸಂಸ್ಕೃತದಲ್ಲಿ ಒಂದು ಪದವನ್ನ 3 ಸರಿ ಹೇಳಿದ್ರೆ ಅದು ಎಷ್ಟೊಂದು ಬಹಳ ಮುಖ್ಯವಾಗಿರ್ತಕ್ಕಂತ ವಿಶೇಷವಾಗಿರ್ತಕ್ಕಂತ ಒಂದು ಪದ ಅದು ಒಂದು ಅಂದ್ರೆ ನಾವು ಅದನ್ನು ಮಾಡಲೇಬೇಕು, ಬೇರೆ ಗತಿ ಇಲ್ಲ ಮಾಡಲೇಬೇಕು ಅಂತ ಅದು ತೋರಿಸುತ್ತೆ. ಈ ರೀತಿ ನಾವು ಇವತ್ತಿನ ಒಂದು ಸತ್ಸಂಗದಲ್ಲಿ ಗುರುಗಳಿಂದ ಇಂಥ ಒಂದು ಉಪದೇಶಗಳನ್ನ ನಾವು ಇವತ್ತು ಕೇಳಿದ್ದೇವೆ. ಆದ್ರೆ ಗುರುಗಳು ಹೇಳಿದ್ರು ಈಗ ಕಲಿಯುಗದಲ್ಲಿ ನಾವು ಭಗವಂತನಿಗೆ ಏನಾದ್ರು ನಾವಿದ್ದ ಭಕ್ತಿಯಲ್ಲಿ ಏನೋ ಒಂದು ಭಕ್ತಿಯಿಂದ ಸೇವೆ ಮಾಡಬೇಕಂದ್ರೆ ಗುರುಗಳನ್ನ ಸ್ವೀಕರಿಸಲೇಬೇಕು. ಯಾರಾದ್ರೂ ಋತ್ವಿಕ್ ದೇವಸ್ಥಾನದಿಂದ ಅಥವಾ ಋತ್ವಿಕ್ ಸಾವಸದಿಂದ ಗುರು ಏನ್ ಬೇಕಾಗಿಲ್ಲ, ಇಲ್ಲ ಪ್ರಭುಪಾದ ನನ್ನ ಗುರು ಅಥವಾ ಪ್ರಭುಪಾದ ಪುಸ್ತಕನೇ ಸಾಕು ಬೇರೆ ಏನ್ ಬೇಕಾಗಿಲ್ಲ ಅಂತ ಪ್ರಭುಪಾದ ಗುರುಗಳು ಹೇಳಿದ್ರು. ಅದೆಲ್ಲ ಸುಳ್ಳು. ಯಾರು ಋತ್ವಿಕರನ್ನ ಅನುಸರಿಸ್ತಾರೋ ಅವ್ರಿಗೆ ನಿಜವಾದ ಭಕ್ತಿ ಸಿಗಲ್ಲ. ಗುರುಗಳನ್ನ ನಾವು ಸ್ವೀಕರಿಸಲೇಬೇಕು. 4 ಸಂಪ್ರದಾಯದಲ್ಲಿ ಪ್ರತಿಯೊಬ್ಬರು ಸಹ ಗುರುಗಳನ್ನು ಸ್ವೀಕರಿಸಿದ್ದಾರೆ. ಶ್ರೀ ಪ್ರಭುಪಾದ ಗುರುಗಳನ್ನು ಸ್ವೀಕರಿಸಿದ್ದಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಗುರುಗಳನ್ನು ಸ್ವೀಕರಿಸಿದ್ದಾರೆ. ಅದೇ ತರ ಕೃಷ್ಣ 5000 ವರ್ಷದಿಂದ ಶ್ರೀಕೃಷ್ಣನು ಸಹ ಗುರುಗಳನ್ನು ಸ್ವೀಕರಿಸಿದ್ರು. ಆದ್ರಿಂದ ಗುರುಗಳು ಇಲ್ಲದ ಗುರುಗಳ ಆಶ್ರಯದಲ್ಲಿ ಹರಿನಾಮ ಸ್ವೀಕರಿಸಬೇಕು. ಗುರು ಇಲ್ಲದೇನೆ ಯಾವತ್ತೂ ನಾವು ಮೋಸ ಪಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಗುರುಗಳು ಹೇಳಿದ್ರು ಈ ಗುರು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಸಂಸ್ಕೃತದಲ್ಲಿ ಗುರು ಅಂದ್ರೆ ತುಂಬಾ ಭಾರವಾಗಿರ್ತಕ್ಕಂಥ ವಸ್ತು. ಈಗ ಒಂದು ಸ್ಕೂಲ್ ಕಾಲೇಜಿನಲ್ಲಿ ಏನಾದ್ರು ಕಲಿಬೇಕಂದ್ರೆ ನಾವು ಗುರುಗಳನ್ನು ಸ್ವೀಕರಿಸಬೇಕು. ಅದಕ್ಕೆ ಗುರುಗಳು ಹೇಳ್ತಾರೆ, ಭಕ್ತಿಯಲ್ಲಿ ನಾವು ಮುಂದುವರಿಸಬೇಕಂದ್ರೆ ಗುರುಗಳನ್ನು ಸ್ವೀಕರಿಸಬೇಕು. ಗುರುಗಳು ಬೇಡ ಅಂತ ನಾವು ಹೇಗೆ ಹೇಳಕ್ಕಾಗತ್ತೆ? ಈ ಸಾಧ್ಯನೇ ಇಲ್ಲ. ಅದು ಗುರುಗಳು ಋತ್ವಿಕ್ಗೆ ಎಕ್ಸಾಂಪಲ್ ಕೊಡ್ತಾರೆ, ಉದಾಹರಣೆ ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ರಾಜರುಗಳು ಕೆಲವಾರು ಯಜ್ಞಗಳನ್ನು ಮಾಡುವಾಗ ಅಗ್ನಿಹೋತ್ರ ಯಜ್ಞ, ಅಶ್ವಮೇಧ ಯಜ್ಞ, ಇನ್ಯಾವುದೋ ಒಂದು ಪುಣ್ಯ ಕಾಮನೆಗೋಸ್ಕರ ಯಜ್ಞಗಳನ್ನು ಮಾಡುವಾಗ ಕೆಲವಾರು ಬ್ರಾಹ್ಮಣಗಳನ್ನು ಅವರು ಸ್ವೀಕರಿಸಿದ್ರು. ಅದನ್ನ ಋತ್ವಿಕ್ ಅಂತ ಹೇಳಿದ್ರು. ಅವ್ರ ಕೆಲಸ ಮುಗಿದ ಮೇಲೆ ಅವರಿಗೆ ದಕ್ಷಿಣೆ ಕೊಟ್ಟು ಅವ್ರು ಕಳಿಸಿದ್ರು. ಆಮೇಲೆ ಅವ್ರದ್ದೇನು ಸಂಬಂಧನೇ ಇಲ್ಲ. ಈ ರೀತಿ ನಾವು ಈ ಋತ್ವಿಕ್ ಫಿಲಾಸಫಿ ಅಥವಾ ಅವರ ಒಂದು ಇದನ್ನ ನಾವು ಸ್ವೀಕರಿಸಿದ್ರೆ ನಾವು ಭಗವಂತನ ಹತ್ರ ಹೋಗ್ಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಅದರಿಂದ ಗುರುಗಳು ಹೇಳಿದ್ರು, ಸತ್ಸಂಗದಲ್ಲಿ ನಾವು ಹರಿಕಥೆಯನ್ನು ಹೇಗೆ ಕೇಳಬೇಕು ಅದೇ ಥರ ಗುರುಗಳನ್ನ ಆಶ್ರಯವನ್ನು ಪಡೆದು ಗುರುಗಳ ಆಶ್ರಯದಲ್ಲಿ ಹರಿನಾಮವನ್ನು ಸ್ವೀಕರಿಸಿ ಹರಿನಾಮವನ್ನು ನಾವು ಜಪ ಮಾಡಬೇಕು. ಇದರಿಂದ ನಮಗೆ ನಿಜವಾದ ಒಂದು ಶಾಶ್ವತವಾಗಿರ್ತಕ್ಕಂಥ ಸಂಪೂರ್ಣ ಆನಂದವನ್ನು ನಾವು ಪಡೆಯಬಹುದು. ಗುರುಗಳು ಹೇಳಿದ್ರು, ಮುಂದಿನ ನಾಳಿದ್ದು ಎರಡು ದಿವಸದಲ್ಲಿ ನಾನು ಕೃಷ್ಣನ ಕೆಲವು ಲೀಲಾ ಕಥೆಗಳನ್ನು ಹೇಳ್ತೀನಿ. ಅದು ಇವತ್ತಿಗೆ ನಾನು ಇಲ್ಲಿಗೆ ಮುಗಿಸ್ತೀನಿ ಅಂತೇಳಿ ಗುರುಗಳು ಹೇಳಿದ್ರು. ಹರೇ ಕೃಷ್ಣ
ದಾಡಿಯೇ ಗೋವಿಂದ ಜಯ ಜಯ ಗೋಪಾಲ ಜಯ ಜಯ ದಾಡಿಯೇ. ಆಪ್ ಸಬ್ ಲೋಗೋ ಕೋ ವಿಶೇಷ ವಿಶೇಷ ಧನ್ಯವಾದ ಹೈ ಕಿ ಆಪ್ ಲೋಗ್ ಯಹಾಂ ಆಯೇ ಹೈ. ಕಲ್ ಔರ್ ಪರ್ಸೋ ಔರ್ ಭೀ ಅಚ್ಚಿ ಹರಿ ಕಥಾ ಹೋಗಿ. ಆಪ್ ಸಬ್ ಲೋಗೋ ಸೇ ನಿವೇದನ್ ಹೈ, ಆಪ್ ಲೋಗ್ ಜರೂರ್ ಪಧಾರಿಯೇ ಔರ್ ಅಪ್ನೇ ಪರಿವಾರ ಕೆ ಸಬ್ ಲೋಗೋ ಕೋ ಮಿತ್ರೋ ಕೋ ಲೇಕರ್ ಕೆ ಆಯೇಂಗೆ. ದಾಡಿಯೇ
बोले वृंदावन के हरिनाथ की जय जय श्री लाल गोविंद जय जय गोपाल जय जय
गोविंद जय जय गोपाल